ಹುಬ್ಬು ಹುಬ್ಬುಗಳ ಮಧ್ಯ ಪ್ರಾಂತ ಹೂಗಳ ಮಧ್ಯ ನಾರಾಯಣ ಎರಡು ಹುಬ್ಬುಗಳು ಹುಬ್ಬುಗಳ ಮಧ್ಯ ಪ್ರಾಂತ ನಾರಾಯಣ ರೂಪಗಳಿಂದ ಏರ್ಪಟ್ಟ ನಂತರ ಬಲಗಂಡು ಪ್ರದ್ಯುಮ್ನ ಎಡಗಂಡು ಅಂದರೆ ಕಣ್ಣಂದ್ರೆ ಇಂದ್ರಿಯ ಇಂದ್ರಿಯ ಬೇರೆ ಈ ಗೋಲ ಬೇರೆ ಈ ಗೋಲಕದ ಒಳಗೆ ಇದು ಗೋಲಕದ ಡಬ್ಬಿ ಇದರ ಒಳಗೆ ಇರತಕ್ಕಂಥ ಭಗವದ್ ರೂಪ ಚಕ್ಷುರಿಂದ್ರಿಯ ಆ ಚಕ್ಷುರಿಂದ್ರಿಯ ಇಲ್ಲಿ ಪ್ರದ್ಯುಮ್ನ ರೂಪ ಇಲ್ಲಿ ಅನಿಲ ರೂಪ ನಂತರ ಗೋಲಕದ್ವಯಂ ಈ ಕಣ್ಣಿನ ಎರಡು ಗೋಲಕಗಳು ಕೂಡ ಹೇಗೆ ಅಂದರೆ ಕಪಿಲ ರೂಪಗಳಿಂದ ತಯಾರ ಚಿಕ್ಕ ಚಿಕ್ಕ ಕಪಿಲ ರೂಪಗಳಿಂದ ಏರ್ಪಟ್ಟ ಕಣ್ಣಿನ ಈ ಪ್ರಾಂತ ರೆಪ್ಪೆ ಒಳಗಿನ ಗುಡ್ಡು ಎಲ್ಲ ಕೂಡ ಕಪಿಲ ರೂಪಗಳಿಂದ ತಯಾರಾದ ಯಾವುದು ಈ ಕಣ್ಣ ಅಲ್ಲ ಈ ಗೋಲಕರ ನಮ್ಮ ಗೋಲಕಕ್ಕೆ ಆಧಾರವಾದ ಭಗವಂತನ ಗೋಲಕ ಅರ್ಥ ಆಯಿತು ನಮ್ಮ ಇಂದ್ರಿಯಕ್ಕೆ ಕಣ್ಣೆಂಬ ಇಂದ್ರಿಯಕ್ಕೆ ಆಧಾರವಾದ ಭಗವಂತನ ಇಂದ್ರಿಯ ಪ್ರದ್ಯುಮ್ನ ರೂಪಗಳಿಂದ ತಯಾರಾದರೆ ನಮ್ಮ ಈ ಗೋಲಕಕ್ಕೆ ಕಣ್ಣೆಂಬ ಈ ಬೆಟ್ಟೆ ಇವೆಲ್ಲ ಇದೆಯಲ್ಲ ಈ ಗೋಲಕ ಇದಕ್ಕೆ ಆಧಾರವಾಗಿ ದೇವರದ್ದು ಗೋಲಕ ಆ ಗೋಲಕ ಎಂಥ ಅಂತು ಅಂದರೆ ಕಪಿಲ ರೂಪಗಳಿಂದ ತಯಾರಾದ ನಂತರ ಎರಡೂ ಕಣ್ಣುಗಳಲ್ಲಿ ಶುಕ್ಲಂ ರಾಮ ಬಿಳಿ ಪ್ರಾಂತವೆಲ್ಲ ಚಿಕ್ಕ ಚಿಕ್ಕ ರಾಮರೂಪಗಳಿಂದ ಏರ್ಪಟ್ಟದ್ದು ನಂತರ ಕೃಷ್ಣಂ ಕೃಷ್ಣ ಅಂದರೆ ಕಪ್ಪು ಗುಟ್ಟಿನ ಪ್ರಾಂತಕ್ಕೆ ಆಧಾರವಾದ ದೇವರ ಕಣ್ಣಿನ ಕಪ್ಪು ಗುಟ್ಟಿನ ಪ್ರಾಂತ ಕೃಷ್ಣ ರೂಪಗಳಿಂದ ತಯಾರಾಗುತ್ತದೆ ಅರ್ಥ ಆಯ್ತಾ ನಮ್ಮ ಕಣ್ಣಿಗೆ ಆಧಾರವಾಗಿ ದೇವರ ಕಣ್ಣು ನಿಂತಿದೆ ಎಲ್ಲ ಅವಯವಗಳಿಗೆ ಆಧಾರವಾಗಿ ದೇವರ ಅವಯವಗಳು ನಿಂತಿವೆ ಆ ಅವಯವಗಳು ಯಾವ ಯಾವ ರೂಪದಿಂದ ತಯಾರಾಗಿವೆ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಂತರ ಕನಿಯನಿಕ ಕಪಿಲ ಅಂದರೆ ಎರಡೂ ಕಣ್ಣುಗಳ ಚುಕ್ಕ ಅಂದರೆ ಮಧ್ಯ ಪ್ರಾಂತ ಕನಿಯನಿಕ ಅದು ಕಪಿಲ ರೂಪಗಳಿಂದ ತಯಾರ ನಂತರ ಬರತಕ್ಕಂಥ ಚಿಂತನೆ ಕಣ್ಣಾಯಿತು ನಂತರ ಶ್ರೋತ್ರೇಂದ್ರಿಯಂ ವಾಸುದೇವ ಎರಡೂ ಈ ಗೋಲಕಗಳು ಇಲ್ಲಿ ಇದಲ್ಲ ಇದರೊಳಗೆ ಶ್ರೋತ್ರ ಇಂದ್ರಿಯ ಇದೆ ಆ ಶ್ರೋತ್ರೇಂದ್ರಿಯ ಎರಡೂ ಕೂಡ ವಾಸುದೇವ ರೂಪಗಳಿಂದ ಏರ್ಪಟ್ಟದ್ದು ನಂತರ ತದ್ಗೋಲಕತ್ವಯಂ ಅನಿರುದ್ಧ ಈ ಎರಡೂ ಕಿವಿ ಕಾಣ್ತಾ ಇದೆಯಲ್ಲ ಅದರೊಳಗೆ ಇಂದ್ರಿಯ ವಾಸುದೇವ ಅಂದರೆ ಎರಡು ಶ್ರೋತ್ರೇಂದ್ರಿಯಗಳಿಗೆ ಆಧಾರವಾದ ಭಗವಂತನ ಶ್ರೋತ್ರೇಂದ್ರಿಯ ವಾಸುದೇವ ರೂಪಗಳಿಂದ ಏರ್ಪಟ್ಟದ್ದು ಅರ್ಥ ಆಗ್ತಾ ಇದೆಯಾ ಅರ್ಥ ಇಲ್ಲ ಮಾತು ಕೇಳಿಸ್ತಾ ಇಲ್ವಾ ಸ್ಪಷ್ಟವಾಗಿಲ್ಲಂತೆ ಹಬ್ಬ ಬರ್ತಾ ಇದ್ದಾರೆ ಸರಿ, ಈಗ ಕೇಳ್ತಾ ಇದ್ದೀನಿ. ಅಡ್ಡಿ ಇದ್ರೆ ನಾನು ಚೆನ್ನಾಗಿ ಕೇಳ್ತೀನಿ. ಅಡ್ಡಿ ಇಲ್ಲ ಅಂದಿದ್ರೆ ಸರಿಯಾಗಿರಲ್ಲ, ಶರೀರವು ಸರಿಯಾಗಿರಲ್ಲ. ಕೇಳಿಸ್ತಾ ಇಲ್ವಾ? ವಾಲ್ಯೂಮ್ ಬೇಕಾ? ಈಗ ದೂರ ಇದ್ದವರು ಕೇಳಿಸ್ತಾ ಇದೆ, ಇವಾಗ ಕೇಳಿಸ್ತಾ ಇದೆ. ನಾನು ಸ್ವಲ್ಪ ಆಲೋಚನೆ ತಾತ್ಪರ್ಯ ತಲೆಯಲ್ಲಿರಲಿ. ಈ ಎಲ್ಲ ರೂಪಗಳನ್ನು ನಮ್ಮ ಶರೀರದಲ್ಲಿ ಭಗವತ್ ರೂಪಗಳನ್ನು ಚಿಂತನೆ ಮಾಡೋದರಿಂದ ನಮ್ಮ ಶರೀರದಲ್ಲಿ ಭಗವಂತನ ಸನ್ನಿಧಾನ ಜಾಸ್ತಿ ಆಗುತ್ತೆ. ಅದರಿಂದ ದೈತ್ಯರ ಹಾವಳಿ ಕಡಿಮೆ ಆಗುತ್ತೆ, ದೇವತೆಗಳಿಗೆ ಬಲ ಬರುತ್ತೆ, ನಮ್ಮ ಸಾಧನೆ ಚೆನ್ನಾಗಿ ಆಗುತ್ತೆ. ಯಾಕೆಂದರೆ ಇದು ಷೋಡಶರು ಚೆನ್ನಾಗಿ ಹೇಳ್ತಾರೆ, ಸಾಧನೆ ಅಂತ ಚೆನ್ನಾಗಿ ಆಗಬೇಕಾದರೆ ಯಾಕೆ ಮಾಡುತ್ತಾ ಇದ್ದೀವಿ, ಹೇಗೆ ಮಾಡುತ್ತಾ ಇದ್ದೀವಿ ಎಂಬುದರ ನೆನಪು ಸದಾ ಇರಬೇಕು, ಅಖಂಡ ಸ್ಮೃತಿ ಇರಬೇಕು. ಯಾಕೆ ಮಾಡ್ತಾ ಇದ್ದೀನಿ ಇದು ಹೇಗೆ, ಅದೇ ನೆನಪಿಲ್ಲ ಬೇಸರ ಬರುತ್ತೆ, ಸಾಕು ಬಿಡುವುದು. ಆ ಬೇಸರ ಬರಬಾರದು ಅಂದರೆ ನಾವು ಯಾವುದೇ ಸಾಧನೆ ಮಾಡುವುದಾದರೆ ಅದನ್ನು ಚೆನ್ನಾಗಿ ನಾನು ಯಾಕೆ ಮಾಡ್ತಾ ಇದ್ದೇನೆ, ಇದರ ವಿಶೇಷವೇನು ಅಂತ ಸದಾ ನೆನೆಸ್ಕೊಳ್ತಾ ಇದ್ದೆ. ಸರಿಯಾ? ಯಾವುದಾದ್ರು ಹೇಳುವಾಗ ಸ್ವತ್ರ ಎಂದು ಎರಡು ಹೇಳಿದ್ರು, ನಿನ್ನೆ ಹೆಡ್ಡು ಸ್ವಲ್ಪ ತಲೆಯಲ್ಲಿ ನಿಂತು ಅಲ್ವಾ, ಇವತ್ತು ಹೇಳೋದು ಚೂರು 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 ನೋಡೋಣ. ಎರಡು ಕಣ್ಣುಗಳು ನೋಡಿದ್ರು, ಪ್ರದ್ಯುಮ್ನ ಅನಿರುದ್ಧ ಗೋಲಕಗಳು ಕಪಿಲ, ಅದರಲ್ಲಿ ಬಿಳಿ ಭಾಗ ರಾಮಚಂದ್ರ, ಕಪ್ಪು ಭಾಗ ಕೃಷ್ಣ, ಮಧ್ಯೆ ಭಾಗ ಕಪಿಲ ಅಂತ ಇಷ್ಟ ಆಯಿತು. ಎರಡು ಶ್ರೋತ್ರ ಇಂದ್ರಿಯಗಳು ವಾಸುದೇವ, ಆ ಶ್ರೋತ್ರದ ಗೋಲಕ ಈ ಮೇಲೆ ಕಾಣುವ ಶಷ್ಕುಲಿ ಅಂತ ಹೇಳ್ತಾರೆ. ಶಷ್ಕುಲಿ ಅಂದರೆ ನಾವು ಚಕ್ಕುಲಿ ಅಂತೀವಲ್ಲ, ಶಷ್ಕುಲಿ ಅಂತಲ್ಲ. ಇದು ಇದರಲ್ಲಿ ಅನಿರುದ್ಧ ರೂಪ ನಿಂತಿದೆ, ಅಂದರೆ ಈ ಕಿವಿಯ ಭಾಗ ಇದಕ್ಕೆ ಆಧಾರವಾದ ದೇವರ ಕಿವಿಯ ಭಾಗ ಅದು ಹೇಗಿದೆ ದೇವರದ್ದು ಅಂದರೆ ನಮ್ಮಂಥ ಚರ್ಮದ ಕಿವಿಯಲ್ಲ, ಅನಿರುದ್ಧ ರೂಪಗಳಿಂದ ಏರ್ಪಟ್ಟ ಕಿವಿ ಅವನದ್ದು. ಅದರೊಳಗೆ ಶ್ರೋತ್ರಿಯ ವಾಸುದೇವ ರೂಪಗಳಿಂದ ಏರ್ಪಟ್ಟದ್ದು ಎಂಬುದನ್ನು ತಿಳಿಸಿಕೊಂಡು ನಂತರ ಕಪೋಲ ವಯಂ ಸಂಕರ್ಷಣ ದೇವರ ಎರಡು ಕೆನ್ನೆ ಪ್ರಾಂತ, ನಮ್ಮ ಕೆನ್ನೆಗೆ ಆಧಾರವಾದ ದೇವರ ಕೆನ್ನೆ ಸಂಕರ್ಷಣ ರೂಪಗಳಿಂದ ತಯಾರಾಗುವುದು. ಒಮ್ಮೆ ನಮ್ಮ ಮುಖ ನೋಡಿಕೊಳ್ತಾ ಇರುವಾಗಲೇನೆ ಅಲ್ಲಲ್ಲಲ್ಲಿ ಭಗವದ್ ರೂಪ ಹೀಗೆ ನಿಂತಿದೆ ಎಂದು ಚಿಂತನೆ ಬಂದರೆ ಸಾಕು, ಬಹಳ ಸಂತೋಷ ಆಗ್ತಾ ಇರುತ್ತೆ. ನಂತರ ಪ್ರಾಣೇಂದ್ರಿಯ ಪ್ರದ್ಯುಮ್ನ ತದ್ಗೋಲಕಂ ನೃಸಿಂಹ, ಈ ಮೂಗು ಇದಕ್ಕೆ ಆಧಾರವಾದ ಭಗವಂತನ ನಾಸಿಕ ಅದು ನೃಸಿಂಹ ರೂಪಗಳಿಂದ ತಯಾರಾಗುತ್ತದೆ, ನರಸಿಂಹ ರೂಪಗಳಿಂದ. ಒಳಗಿರುವ ಪ್ರಾಣೇಂದ್ರಿಯ ಪ್ರದ್ಯುಮ್ನ ರೂಪದಿಂದ ಏರ್ಪಟ್ಟದ್ದು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಚೂರು ಕಡೆಗೆ ಬಂದರೆ ಮೂಗಿನ ಕಡೆಗೆ ಎರಡು ತುಟಿಗಳು, ಉತ್ತರೋಷ್ಠ ವಾಸುದೇವ ಅಧರೋಷ್ಠ ಸಂಕರ್ಷಣ, ಮೇಲ್ ತುಟಿ ವಾಸುದೇವ ರೂಪಗಳಿಂದ ತಯಾರಾಗುತ್ತದೆ. ನೀವು ಬರ್ಕೋಬೇಕಾಗಿಲ್ಲ, ನಾಳೆ ನಾಡಿನಲ್ಲಿ ನಾನು ಬರೆಸಿದ ನೋಟ್ಸೇ ಬರುತ್ತೆ, ಅದ ಅದರಲ್ಲಿ ಪ್ರತಿಯೊಂದು ರೂಪಕ್ಕೂ ವಿಸ್ತಾರವಾಗಿ ಎಲ್ಲ ಇದೆ. ಅವ್ರು ಕರೆಕ್ಟ್ ಮಾಡಿ ಕೊಟ್ಟ ಮೇಲೆ ಅವರು ಸರಿ ಮಾಡಿ ನಿಮ್ಗೆ ಕೊಡ್ತಾರೆ. ಎಲ್ಲರೂ ಕೂಡ ಅದನ್ನು ನೋಡಿ ಚಿಂತನೆ ಮಾಡಿದ್ರು, ಅದನ್ನು ನೋಡಿ ಮತ್ತೆ ಬರಬೇಡಿ, ಚೆನ್ನಾಗಿ ಬರ್ಬೋದು. ಹೌದು, ಬರದರೆ ತಲೆಯಲ್ಲಿ ನಿಲ್ಲುತ್ತೆ, ಬರೆಯೋದಿದ್ದರೆ ಬರೀ ಕೇಳ್ತಾ ಇದ್ರೆ ಆಗಲ್ಲ, ಆದರೆ ಬರ್ಕೊಳ್ಳಿ. ಅದನ್ನು ಹೆಚ್ಚು ಚಿಂತನೆ ಗಮನ ಕೇಳೋದ್ರಲ್ಲಿ ಮೇಲ್ ತುಟಿ ವಾಸುದೇವ ರೂಪಗಳಿಂದ ಏರ್ಪಟ್ಟದ್ದು, ಕಳ ತುಟಿ ವಿಶೇಷವಾಗಿರತಕ್ಕಂಥ ಸಂಕರ್ಷಣ ರೂಪಗಳಿಂದ ಏರ್ಪಟ್ಟದ್ದು. ಊರ್ಧ್ವ ಅಧರ ದಂತ ಪಂಕ್ತಿ ದ್ವಯಂ ಪ್ರದ್ಯುಮ್ನ. ಇಲ್ಲಿ ನೋಡಿ, ಒಂದಂತೂ ನಿಮ್ಗೆ ಗೊತ್ತಾಗ್ತಾ ಇದೆ, ಎಲ್ಲ ಐದು ರೂಪಗಳಲ್ಲೇ ಐದು ರೂಪಗಳಿಂದ ಇಡೀ ಜಗತ್ತು ನಿಂತಕ್ಕೆ ಐದು ರೂಪಗಳಿಂದ ಇಡೀ ಜಗತ್ತೆಲ್ಲ ಪಂಚ ವ್ಯೂಹ ರೂಪಗಳಿಂದ ನಿಂತದ್ದು. ಅದಕ್ಕೆ ಹೇಳ್ತಾರೆ ಎರಡು ತುಟಿಗಳಲ್ಲಿ ಮೇಲ್ ತುಟಿ ವಾಸುದೇವ, ಕೆಳ ತುಟಿ ಸಂಕರ್ಷಣ, ಒಳಗೆ ಊರ್ಧ್ವ ಅಧರ ದಂತ ಪಂಕ್ತಿ ದ್ವಯಂ ಪ್ರದ್ಯುಮ್ನ. ಮೇಲ್ ಹಲ್ಲಿನ ಪಂಕ್ತಿ, ಕೆಳಗಿನ ಹಲ್ಲಿನ ಪಂಕ್ತಿ, ಈ ಮೇಲಿನ ಹಲ್ಲಿನ ಪಂಕ್ತಿಗೆ ಆಧಾರವಾಗಿ ದೇವರ ಹಲ್ಲಿನ ಪಂಕ್ತಿ ನಿಂತಿದೆ. ಅದು ಹೇಗಿದೆ ಅಂದ್ರೆ ಪ್ರದ್ಯುಮ್ನ ರೂಪಗಳಿಂದ ಏರ್ಪಟ್ಟ ದೇವರ ಹಲ್ಲಿನ ಪಂಕ್ತಿ, ಮತ್ತು ಕೆಳಗಿನ ಪಂಕ್ತಿಯು ಪ್ರದ್ಯುಮ್ನ ರೂಪಗಳಿಂದ ಏರ್ಪಟ್ಟಿದೆ. ಇದು ಹೇಗೆ ಉಪಯೋಗ ಆಗುತ್ತೆ ನಿಮಗೆ? ಹಲ್ಲು ತಿಕ್ಕುವಾಗ, ಹಲ್ಲು ತಿಕ್ಕುವಾಗ ಅಲ್ಲಿ ಭಗವದ್ ರೂಪಗಳು ಚಿಂತನೆ ಮಾಡ್ಬೇಕಲ್ಲ, ನಾವೇನು ಮಾಡಲ್ಲ, ಮೆಕ್ಯಾನಿಕಲ್ ಹೋಗ್ತಾ ಇರುತ್ತೆ. ಇಷ್ಟು ಒಂದೊಂದು ಕಡೆ ಒಂದೇ ರೂಪ ಇರಬೇಕೆಂಬ ನಿಯಮ ಇಲ್ಲ, ಅನೇಕ ರೂಪಗಳಿವೆ. ಒಂದೇ ಕಡೆ ಇರುವ ಅನೇಕ ರೂಪಗಳನ್ನ ಒಂದು ಸಲ ಪರಿಚಯ ಮಾಡಿಕೊಟ್ರೆ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಒಂದೊಂದು ಸೀರೀಸ್ ಅಲ್ಲಿ ಒಂದೊಂದು ಕಡೆ ಪರಿಚಯ ಮಾಡಿಕೊಡುತ್ತಾರೆ. ಇನ್ನೊಂದು ಸಲ ಮಾಡಿಕೊಟ್ಟಾಗ ಇಲ್ಲಿ ಹಂಸ ಅಂತ ಹೇಳಿದ್ರೆ ಅದು ಯಾಕೆ ಪ್ರದ್ಯುಮ್ನ ಹೇಳಿದ್ರೆ ಅಲ್ಲ, ಹಂಸ ಯಾಕೆ ಮತ್ತೆ ಹೇಳಿದ್ರಿ ಅಂತ ಕೇಳಬೇಡಿ. ಹಂಸನೂ ಇದ್ದಾನೆ, ಪ್ರದ್ಯುಮ್ನೂ ಇದ್ದಾನೆ. ಈಗ ಶೇಷದಾಸರ ಮತ ಸುಡ ನೋಡಿ ಬಿಟ್ಟು ನೋಡ್ತಾ ಇದ್ದೀರಾ, ಚಿಂತನೆ ಮಾಡ್ತಾ ಇದ್ದೀರಾ, ಮಾಡ್ತಾ ಇದ್ರೆ ಕಂಠದಲ್ಲಿ ಎಷ್ಟು ದಳ ಕಮಲ? ಹದಿನಾರು ದಳ ಕಮಲ. ಮತ್ತೆ ಹರಿಕಥಾಮೃತಸಾರದಲ್ಲಿ ಹೇಳ್ತಾರಲ್ಲ, ಕಂಠದಲ್ಲಿ ದ್ವಿದಳ ಕಮಲವು ಶೋಭಿಸುವುದು ಮುಖ್ಯ ಪ್ರಾಣ ತನ್ನ ಸುಧತಿಯಿಂದೊಡಗೋಡು ಹಂಸೋಪಾಸನೆಯ ಮಾಡ್ತಾರೆ. ಮೊನ್ನೆ ಯಾರೋ ಕೇಳಿದ್ರು ಇಲ್ಲಿ ಎರಡು ದಳ ಕಮಲ ಇದೆಯಾ ಹದಿನಾರು ದಳ ಕಮಲ ಇದೆಯಾ? ಎರಡೂ ಇದೆ. ಈ ಹದಿನಾರು ಒಂದು ಸೀರೀಸ್ ಹೇಳಿತ್ತು, ನಾಲ್ಕು ಆರು ಎಂಟು ಹನ್ನೆರಡು ಹದಿನಾರು ಎರಡು ಸಾವಿರ ಮೇಲೆ ಹನ್ನೆರಡು, ಇದೊಂದು ಕ್ರಮದಲ್ಲಿ ಹೇಳಿತ್ತು. ಇವೆಲ್ಲ ಯಾವ ಕಮಲಗಳು ಅಂದರೆ ಲೋಕ ಆಧಾರಕ ಕಮಲಗಳು, ಲೋಕ ಆಧಾರಕ ಕಮಲಗಳು. ಇನ್ನು ನಾಡಿಯ ಆಧಾರಕ, ಇದರಲ್ಲಿ ಎರಡು ಕಮಲ, ಎರಡು ದಳದ ಕಮಲ. ಇನ್ನೊಂದು ಕಡೆ ಇಲ್ಲಿ ನಾಲ್ಕು ದಳದ ಕಮಲ ಭೂಮಧ್ಯದಲ್ಲಿ ಅಂತ ಹೇಳುತ್ತಾರೆ. ಎಲ್ಲ ಕನ್ಫ್ಯೂಷನ್ ಅಲ್ಲ, ಈ ಆಚಾರ ಹೇಳಿದ್ದು ಹರಿಕಥಾನುಸಾರ ಹೇಳಿದ್ದು ವ್ಯತ್ಯಾಸ ಇದೆ ಅಂತ ತಿಳ್ಕೋಬೇಕು. ಎರಡೂ ರೀತಿಯಲ್ಲೂ ಅಂದರೆ ಎರಡೂ ರೀತಿಯಾದ ಕಮಲಗಳು ನಮ್ಮಲ್ಲಿದೆ. ಕಮಲಗಳ ದೊಡ್ಡ ಗುಂಪೆ ಕೂತಿದೆ, 32 ಕಮಲಗಳಿವೆ ನಮ್ಮಲ್ಲಿ. ಅದನ್ನೆಲ್ಲ ಒಮ್ಮೆಲೆ ಪರಿಚಯ ಮಾಡಿದರೆ ಒಂದು ಕಡೆ ಇಷ್ಟು ಕಮಲಗಳು ಒಂದು ಕೂಡಲಿ ಅಪ್ಪಾ ಏನು ಬೇಡ ಅಂತ ಹೋಗ್ಬಿಡ್ತೀವಿ. ಆ ಥರ ಅಲ್ಲದೆ ಒಂದೊಂದು ಸೆಟ್ ನೋಡ್ತಾ ಬಂದರೆ ಓಹೋ ಇವೆಲ್ಲ ಇದರಲ್ಲಿ ಬಂತ ಅಂತ ಅರ್ಥ ಆಗುತ್ತೆ. ನಂತರ ಮೇಲ್ತುಟಿ ಕಳತುಟಿ ಒಳಗಿನ ಎರಡು ಹಲ್ಲು ದಂತ ಪಂಕ್ತಿಗಳು ಪ್ರದ್ಯುಮ್ನ ರೂಪಗಳಿಂದ ಏರ್ಪಡುತ್ತವೆ. ಸರಿ, ನಂತರ ರಸನೇಂದ್ರಿಯಂ ನಾಲಿಗೆ ಒಳಗೆ ಗೋಲಕ ನಾಲಿಗೆ, ಅದರೊಳಗೆ ಇಂದ್ರಿಯ ವಸನ ಇಂದ್ರಿಯ. ಅದು ಯಾವುದು ಎಂದು ಹೇಳುತ್ತಾ ಇದ್ದಾರೆ, ಸಂಕರ್ಷಣ. ಅದರ ಗೋಲಕ ಯಾವುದು? ಜಿಹ್ವಾ, ಮೂಲ ನಾಲಿಗೆ, ಅದರ ಮೂಲ. ಎರಡು ಸೇರಿ ಯಾವುದು? ಸಂಕರ್ಷಣ. ನಾಲಿಗೆ ಸಂಕರ್ಷಣ ರೂಪಗಳಿಂದ ಏರ್ಪಟ್ಟದ್ದು, ನಮ್ಮ ನಾಲಿಗೆ ಅಲ್ಲ. ನಮ್ಮ ನಾಲಿಗೆಗೆ ಆಧಾರವಾದ ದೇವರ ನಾಲಿಗೆ ಸಂಕರ್ಷಣ ರೂಪಗಳಿಂದ ಏರ್ಪಟ್ಟಿದ್ದರೆ ಆ ನಾಲಿಗೆ ಒಳಗಿರುವ ರಸನೇಂದ್ರಿಯ ಸಂಕರ್ಷಣ ರೂಪಗಳಿಂದಲೇನೆ ತಯಾರ. ನಂತರ ನಾಲಿಗೆಯಲ್ಲಿ ರಸನೇಂದ್ರಿಯ ಇದೆ, ಹಾಗೆ ಮುಖದಲ್ಲಿ ವಾಗಿಂದ್ರಿಯ ಇದೆ, ಇಡೀ ಸೇರಿ ವಾಗಿಂದ್ರಿಯ. ಅದಕ್ಕೆ ಮುಖ ಯಾವುದು, ವಾಗಿಂದ್ರಿಯ ಯಾವುದು ಅಂದರೆ ವಾಗಿಂದ್ರಿಯಂ ವಾಸುದೇವ. ವಾಗಿಂದ್ರಿಯ ವಾಸುದೇವ ರೂಪಗಳಿಂದ ತಯಾರಾದದ್ದು. ಅದರ ಗೋಲಕ ಬಾಕ್ಸ್ ಯಾವುದು ಅಂದರೆ ಮುಖ. ಇಡೀ ಮುಖ ಅಂದರೆ ಒಳಗಿನ ಪ್ರಾಂತ ಎಲ್ಲ ಸೇರಿಕೊಂಡ್ರೆ ನಾಲಿಗೆ ಕಳಗು ಮೇಲೆ ಎಂತಾಗುತ್ತೆ, ಆ ಬಾಯಿಯ ಕಳಪ್ರಾಂತ ಮೇಲ್ಪ್ರಾಂತ ಎಲ್ಲ ಶಬ್ದ ಉಚ್ಚಾರಕ್ಕೆ ಬೇಕಾದ ಡಬ್ಬಿಂಗ್, ಅದನ್ನು ಮುಖ ಅಂತ ಕರೀತಾರೆ. ಈ ಮುಖ ವಿಶೇಷವಾಗಿ ಭಾರ್ಗವ ರಾಮ ರೂಪಗಳಿಂದ, ಪರಶುರಾಮ ರೂಪಗಳಿಂದ ಏರ್ಪಟ್ಟದ್ದು ಮುಖ. ಮುಖ ಅಂದರೆ ನಾವು ಮುಖ ತೊಳೆದಿಯಾ ಅಂತ ಹೇಳಿದುಕೊಳ್ಳಿ, ಇಷ್ಟೆಲ್ಲ ನಮಗೆ ಮುಖ ಬರುತ್ತೆ. ಇಲ್ಲಿ ಮುಖ ಅಂದರೆ ಶಬ್ದ ಉಚ್ಚಾರಕ್ಕೆ ಯಾವ ಪ್ರಾಂತ ಬೇಕೋ ಅದನ್ನು ಮುಖ ಅಂತ ಕರೆದು. ಆ ಮುಖದಲ್ಲಿ ಇರುವಂಥ ವಾಗಿಂದ್ರಿಯ ವಾಸುದೇವ ತದ್ಗೋಲಕ ಭಾರ್ಗವೋ ರಾಮ ಅಂದರೆ ಪರಶುರಾಮ ದೇವರಿಂದ ಏರ್ಪಟ್ಟದ್ದು. ಒಮ್ಮೆ ಮತ್ತೂ ಮೊದಲಿಂದ ಹೇಳ್ತೀರಾ? ಗಟ್ಟಿ ಆಗ್ಬೇಕು ಅಂತಿದೆ, ಗಟ್ಟಿ ಆದರೆ ಹೊರತು ಇಲ್ಲ. ನಾನು ಹೇಳಿದ ಕೂಡಲೇ ಬೇಡಪ್ಪ ಅಂತ ಬೇಕು ಅಂತ ಗಟ್ಟೆ ಮಾಡಿಸ್ಕೊಡ್ಬೇಕು. ಅಪ್ಪ ಯಾಕೆ ಆದ್ರೂ ಹೇಳ್ತಾರೋ, ಇಷ್ಟು ರೂಪಗಳು ನೆನಪಿರಲ್ಲ ಏನಿಲ್ಲ, ಸುಮ್ಮನೆ ಒಣ ಅಂತ ಹೇಳ್ಬೇಕು ಬಟ್ಟಿ ಅಂತ ಇಲ್ಲದೆ ಚಿಂತನೆ ಮಾಡಬೇಕು ಅಂತ ಆಲೋಚನೆ ಬರ್ತಾ ಇದ್ದಲ್ಲ. ಇಲ್ಲಿ ಎಲ್ಲೆಲ್ಲಿ ದೇವರು ಬರ್ತಾ ಇದ್ದಾರೋ ಅಲ್ಲೆಲ್ಲ ದೇವತೆಗಳು ಬಂದೇ ಬರುತ್ತಾರೆ, ಚಿಂತೆ ಇಲ್ಲ, ಎಲ್ಲ ಬರ್ತಾರೆ. ಇಲ್ಲಿ ದೇವರ ರೂಪಗಳು, ಇದು ಯಾವ ರೂಪದ ಪರಿಚಯ? ನಮ್ಮ ಸುತ್ತೂ ಇರುವ ದೇವರ ರೂಪದ ಪರಿಚಯ ಅಷ್ಟೇ. ನಂತರ ಸ್ವಲ್ಪ ಕಂಠಕೂಬರ ಕುತ್ತಿಗೆಯ ಪ್ರಾಂತ, ಕಂಠಕೂಬರ ವಾಸುದೇವ ಗೋವಿಂದ. ವಾಸುದೇವ ಗೋವಿಂದ ಅಂದ್ರೆ ಮೊದಲು ಯಾವ ರೂಪ ಹೇಳುತ್ತೆ ಅಂಥ ರೂಪದ ಚಿಕ್ಕ ಚಿಕ್ಕ ರೂಪಗಳಿಂದ ತಯಾರಾದ ಎರಡನೇ ರೂಪ, ಅದರಿಂದ ತಯಾರಾದ ಅವಯವ ಅಂತ ಯಾವಾಗಲೂ ನೆನಪಿಟ್ಕೋಬೇಕು. ಹೇಗೆ? ವಾಸುದೇವ ಗೋವಿಂದ ಕಂಠಕೂಬರ ವಾಸುದೇವ ಗೋವಿಂದ ಅಂದರೆ ಕೊನೆಯ ಆ ರೂಪ ಏನಿರುತ್ತೆ ಅದರಿಂದ ತಯಾರಾದ ಕಂಠ, ಆ ರೂಪ ಮೊದಲನೆಯ ರೂಪದಿಂದ ತಯಾರಾದ. ಅಂದರೆ ಅನೇಕ ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ ತಯಾರಾದ ಗೋವಿಂದ ರೂಪ, ಆ ಅನೇಕ ಗೋವಿಂದ ರೂಪಗಳಿಂದ ಏರ್ಪಟ್ಟ ಕಂಠ, ಕಂಠ ಪ್ರಾಂತ. ನಂತರ ಹೇಳುತ್ತಾರೆ ದಕ್ಷಿಣ ಕಂಧರ ವರಹಜ ತ್ರಿವಿಕ್ರಮ. ಕಂಧರ ಅಂದರೆ ಹೆಗಲು, ಹೆಗಲು ಯಾವುದು? ಬಲ ಕುಜ ಹೆಗಲು. ಇದು ಯಾವುದು, ಯಾವ ರೂಪ ಅಂದರೆ ವರಹಜ ತ್ರಿವಿಕ್ರಮ. ಈ ತ್ರಿವಿಕ್ರಮ ರೂಪಗಳಿಂದ ಏರ್ಪಟ್ಟ ಭುಜ, ಆ ಒಂದೊಂದು ತ್ರಿವಿಕ್ರಮ ರೂಪ ವರಾಹ ರೂಪಗಳಿಂದ ಏರ್ಪಟ್ಟದ್ದು. ವರಾಹದ ತ್ರಿವಿಕ್ರಮ ಇದಕ್ಕೆಲ್ಲ ಏನ್ರಿ? ಅದರಿಂದ ಈ ರೂಪ ಬಂತು, ಆ ರೂಪ ಬಂತು, ಆ ಸಬ್ಜೆಕ್ಟ್ ಮತ್ತೆ ನೋಡೋಣ. ಇವಾಗ ಸದ್ಯಕ್ಕೆ ಅದು ನೋಡ್ತಾ ಹೋದ್ರೆ ತಲೆಗೆ ಹಿಡಿಸದಷ್ಟು ಹೋಗುತ್ತೆ. ಎಲ್ಲೆಲ್ಲಿ ಏನೇನಿದೆ ಇಷ್ಟು ಮಾಡ್ತಾ ಹೋಗೋಣ. ಅಡಿಗೆ ಪುಳಿ ಪುಡಿ ಹೀಗೆ ಮಾಡಬೇಕು ಹೇಳ್ಕೊಟ್ಟು, ಹಾಗೆ ಮಾಡ್ತೀವಿ ಅದು ರುಚಿ ಅಭ್ಯಾಸ ಆಗಿದೆ, ಹೀಗೆ ಯಾಕೆ ಮಾಡಬೇಕು ಬೇರೆ ಮಾಡೋಣ ಅದು ಮತ್ತೆ ಮಾಡೋಣ. ಸದ್ಯಕ್ಕೆ ನಮ್ಮ ಪ್ರಾಂತದಲ್ಲಿ ಹುಳಿ ಹಿಂಗೆ ಮಾಡ್ತೀವಿ ಅದಕ್ಕೆ ತಕ್ಕಂಥ ಯಾವುದು ಫಾರ್ಮುಲಾ ಇಷ್ಟು ಮಾಡ್ತಾ ಹೋಗ್ಬಿಡೋಣ, ಅದನ್ನು ಎಕ್ಸ್ಪರ್ಟ್ ಆಗೋಣ, ನಂತರ ಅದು ಬಿಡುತ್ತೆ ನೋಡೋಣ. ಹೌದಾ? ಆ ಥರ ಅಂದಾಗೆ ನಂಗೆ ಗೊತ್ತಿಲ್ಲ, ಅವು ಸಾರಿಗೆ ಪುಡಿ ಹೇಗೆ ಮಾಡ್ತೀರಾ ತಮಾಷೆ ಕೇಳಿದೆ. ಯಾಕೆಂದರೆ ಮೇಲ್ನೋಟಕ್ಕೆ ಅವ್ರು ಹೀಗೆ ಮಾಡಿದ್ರು ಇವ್ರು ಹಾಗೆ ಮಾಡಿದ್ರು ಅಂತ ಮಾತ್ರ ನಂದಿ ನಮ್ಮ ಬಾಯಿ ದೇವಾಗ್ಲೇ, ಆದರೆ ಒಳದೃಷ್ಟಿಯನ್ನು ನೋಡಿದರೆ ಅವ ಹೇಗೆ ಮಾಡಿಸ್ತಾ ಇದ್ದಾನೆ ಅಂತ. ಇಲ್ಲಿದ್ದವರಿಗೆ ಹೀಗೆ ಬುದ್ಧಿ ಹುಟ್ಟಿಸಿ ಹೀಗೆ ಮಾಡಿಸ್ತಾನೆ, ಬೇರೆ ಕಡೆ ಇದ್ದವರಿಗೆ ಆ ಬುದ್ಧಿ ಹುಟ್ಟಿಸಿ ಆ ಥರ ಮಾಡಿಸಿ ಆ ರುಚಿ ನಮಗೆ ನೋಡಿ ಅವರೆಲ್ಲ ಹಾಗೆ ಮಾಡ್ಕೊಂಡು ತಿಂತಾರೆ ಅಲ್ಲ, ಅವನೇ ಹುಟ್ಟು ಹಾಕಿದ್ದ ರುಚಿಯನ್ನು ಹೇಳುತ್ತಾರೆ. ಅಧಿಕಾನುಸ್ತಾರದಲ್ಲಿ ವ್ಯಾಖ್ಯಾನಕಾರ ಹೇಳ್ತಾ ಬರ್ತಾರೆ, ಪ್ರಮಾಣ ಕೊಡುತ್ತಾರೆ. ಈ ದೇಶ ಬರೇ ಕರ್ನಾಟಕದಲ್ಲಿ ಎಷ್ಟು ದೇಶಗಳಿವೆ ಅದರಲ್ಲಿ ಒಬ್ಬರು ಉಳ್ಳಂತೆ ಒಬ್ಬರು ಉಳ್ಳಲ್ಲ. ಹೌದಾ? ಒಬ್ಬರು ವೇಷ ಭಾಷೆ ಇದ್ದಂತೆ ಇನ್ನೊಬ್ಬರದ್ದಿಲ್ಲ. ಅದರಲ್ಲಿ ಯಾರೇ ಹುಟ್ಟು ಹಾಕಿತ್ತು ಅಂದರೆ ಬ್ರಹ್ಮದೇವರಂತೆ, ಬ್ರಹ್ಮದೇವರೇ ಆಯಾ ದೇಶದ ಪ್ರಾಂತದ ಆಚಾರಗಳನ್ನು ವೇಷ ಭಾಷೆಗಳನ್ನು ಊಟ ಏನೇನಿದೆ ಅದೆಲ್ಲ ಹುಟ್ಟು ಹಾಕಿದ್ದು ಬ್ರಹ್ಮದೇವರು. ಅಂದರೆ ಬಂದು ಹೇಳ್ಕೊಟ್ರ ಇಲ್ಲ, ಒಳಗೆ ತೋರಿ ಎಲ್ಲರಿಗೂ ಪ್ರೇರಣೆ ಮಾಡಿ ಎಲ್ಲರನ್ನ ಮಾಡಿಸ್ತಾರೆ. ಹೌದಾ? ಅದಕ್ಕೆ ಸಾರಿನ ಪುಡಿಗೆ ತಮಾಷೆ ಕೇಳಿದೆ. ಯಾಕೆ ಅಂದರೆ ನೀವೆಲ್ಲ ಆ ಸಾರಿನ ಪುಡಿಗೆ ಆ ಧಣಿಯ ಎಲ್ಲ ಹುರಿತೀರ, ಚೂರು ಎಣ್ಣೆ ಹಾಕಿ, ಅದು ಇಲ್ಲ ಕೆಲವರು ಬರೇ ಹುಡುಗು ಬಿಟ್ಟು ನಂತರ ಪುಡಿ ಮಾಡ್ತೀರ. ಉಡುಪಿ ಕಡೆ ಹೋದರೆ ಕರೀತಾರೆ, ಹುರಿಯಲ್ಲ ಧಣಿಯ ಪ್ರತ್ಯೇಕ ಕರೀತಾರೆ, ಮೆಣಸು ಕರೀತಾರೆ, ಕರಿಬೇವು ಕರೀತಾರೆ, ಎಣ್ಣೆ ಏನು ನೀವೆಲ್ಲ ಚಕ್ಲಿ ಎಲ್ಲ ಕರೀತೀರಲ್ಲ ಆ ಥರ ಎಲ್ಲ ಹಾಕಿ ಕರೆದು ತೆಗೆದು ಅದನ್ನು ಪುಡಿ ಮಾಡ್ತಾರೆ. ಹುರಿದ ಸಾರಿಗೂ ಕರದ ಸಾರಿಗೂ ಬಹಳ ವ್ಯತ್ಯಾಸ, ರುಚಿಯೇ ಇದೆ. ಹೌದಾ? ನೀವು ಗೊತ್ತೇ ಇಲ್ಲಲ್ಲ ವಿಷಯ. ಅದಕ್ಕೆ ನೋಡಿದರೆ ಅಲ್ಲ, ಅಡಿಗೆಯಲ್ಲಿ ರುಚಿಯ ಆಸಕ್ತಿ ಇದ್ರೆ ಗೊತ್ತಾಗೋದು ಮಾತ್ರ ಅಲ್ಲ, ಆ ಸ್ವಾಮಿಯ ದೃಷ್ಟಿ ಬಂತ ಪ್ರತಿಯೊಂದು ನಮಗೆ ಆನಂದ ಕೊಡೋದೆ. ಇಲ್ಲ ಅವ್ರು ಹೀಗೆ ಮಾಡಿದ್ರು ನಾವು ಹೀಗೆ ಮಾಡಿದ್ದೀವಿ ಅಂತ ಜಗಳದಲ್ಲೇ ಪರಿಯೋ. ಎಷ್ಟು ರುಚಿ ರುಚಿಯಾಗಿ ಮಾಡುತ್ತಾರೆ, ಆ ರುಚಿಯಾಗಿ ಮಾಡಿದಾಗ ಸ್ವಾಮಿ ಬಂದು ನಿಲ್ಲತಾನಲ್ಲಿ. ಉಡುಪಿಗೆ ಹೋಗಿದ್ದೀರಾ? ಚೌಕಿ ಊಟ ಮಾಡಿದ್ದೀರಾ? ಏನು ವಿಶೇಷ? ವೆರೈಟಿ ಜಾಸ್ತಿ ಇರುತ್ತೆ. ಅದೇ ಭೋಜನ ಶಾಲೆ ಭೋಜನ ವೆರೈಟಿ ಇರುತ್ತೆ. ಚೌಕಿ ಭೋಜನದ ವಿಶೇಷ ಏನು ಗೊತ್ತಾ? ಈ ಸಲ ಹೋದಾಗ ಈ ಚಿಂತನೆಯಿಂದ ಊಟ ಮಾಡಿ. ಈಗಲೂ ಕೂಡ ಅದು ಉಡುಪಿಲಿದ್ದವ್ರಿಗೆ ಗೊತ್ತಿಲ್ಲ, ಅಲ್ಲಿದ್ದವರಿಗೆ ಯಾರಿಗೂ ಅಂತ ಗೊತ್ತಿಲ್ಲ. ಮಧ್ವಾಚಾರ್ಯರೇ ಸಾಕ್ಷಾತ್ತಾಗಿ ನೈವೇದ್ಯ ಮಾಡುವ ಅನ್ನ ಬೀನ್ಸು ಸಿಗುತ್ತೆ.
ಬೀನ್ಸ್ ದೇವರ ಅಡಿಗೆ
ಅಲ್ಲಿ ವಿಶೇಷ ಏನು ಗೊತ್ತಾ? ನೈವೇದ್ಯ ಕಾಲಕ್ಕೆ ದೇವರ ಮುಂದೆ ಅನ್ನ ಎಲ್ಲ ಇಟ್ಟು ಸ್ವಾಮಿಗಳು ಸುತ್ತು ಕಟ್ಟಿ ಕೃಷ್ಣಾರ್ಪಣ ಅಂದಲ್ಲ, ಇಟ್ಟು ಹೊರಗೆ ಬಂದು ಕೂಡುತ್ತಾರಷ್ಟೇ, ತುಳಸಿ ಹಾಕಿ ಹೊರಗೆ ಬಂದು ಕೂಡುತ್ತಾರೆ. ಕೃಷ್ಣಾರ್ಪಣ ಅವರು ಅಂದಲ್ಲ, ಇಷ್ಟು ಹೊತ್ತು ಜಪ ಮಾಡುತ್ತಾ ಕೂಡಬೇಕು ಅಂತಿದೆ ಅಷ್ಟೊತ್ತು ಕೂಡುತ್ತಾರೆ, ಒಳಗೆ ಹೋಗಿ ಅದನ್ನು ಪ್ರಾಣದೇವರ ನೈವೇದ್ಯ ಕಳಿಸ್ತಾರಷ್ಟೇ. ಮತ್ತಾರೇ ನೈವೇದ್ಯ ಮಾಡಿದ್ರು ದೇವರು ತಿಳಿಸ್ತಾರೆ ಅಂದರೆ ಮಧ್ವಾಚಾರ್ಯರು ಈಗಲೂ ಸಾಕ್ಷಾತ್ತಾಗಿ ನೈವೇದ್ಯ ಮಾಡುವ ಅನ್ನದು. ಮತ್ತೆ ಉಡುಪಿಗೆ ಅಂತ ಯಾಕೆ ಓಡಿ ಹೋಗ್ತೀರಿ? ಸುಮ್ಮನೆ ಅಲ್ಲಿ ಹೋಗಿ ನಾನಾ ಚೌಕಿಯಲ್ಲಿ ನಾನಾ ವೆರೈಟಿ ಸಿಗುತ್ತೆ ಅಂತಾರ? ಮಧ್ವಾಚಾರ್ಯರು ನೈವೇದ್ಯ ಮಾಡಿದ ಅನ್ನ ಸಿಗುವುದು ಈಗಲೂ ಅಲ್ಲೆ. ಉಡುಪಿ ಸುಳಾದಿಗೆ ಹೋಗಿದ್ದೀರಾ? ವಿಜಯದಾಸರದ್ದು ನಾ ಸುಳಾದಿಗಳೇ ಹೋಗಲ್ಲ ಹೇಳ್ತಾರೆ. ಈಗಲೂ ಅಲ್ಲಿಗೆ ಹೋದ ಮೇಲೆ ಆ ಎಲೆಯಲ್ಲಿ ನಾನಾ ರೀತಿಯಾದ ಅಡುಗೆ ಹಾಕಿದ್ರೆ ಅದನ್ನ ಯಾರು ಬಳಗು ಊಟ ಮಾಡುತ್ತಾರೆ? ಚೆನ್ನಾಗಿ ಯಾರು ಮಾಡುತ್ತಾರೆ ಅಂತ ರುಕ್ಮಿಣಿ ಸಹಿತ ಕೃಷ್ಣ ನೋಡ್ತಾ ಇರ್ತಾನಂತೆ. ನೋಡಿ ಯಾರು ಸಂತೋಷದಿಂದ ಊಟ ಮಾಡುತ್ತಾರೋ ಅವರಿಗೆ ಏನು ವರ ಕೊಡಲಿ ಅಂತ ಒಳಗೆ ಮಾತಾಡುತ್ತಾ ಇರ್ತಾನೆ ಅಂತ ನಾನು ವಿಜಯದಾಸರು ಹೇಳುತ್ತಾರೆ. ಆದರೆ ನಿಮಗೆ ವರ ಬರಲ್ಲ, ಯಾಕೆ ನಿಮ್ಮ ನಾನಿಗೆ ಇಲ್ಲಿದು ಮಾತ್ರ ಅಭ್ಯಾಸ ಆಗಿದೆ, ಆ ಅಡಿಗೆ ಅಭ್ಯಾಸ ಆಗ್ತಿರಲಿಲ್ಲ. ಅಲ್ಲಿ ಹುಳಿಗೂ ಬೆಲ್ಲ, ಹುಕ್ಕಿಗೂ ಬೆಲ್ಲ, ಎಲ್ಲದಕ್ಕೂ ಬೆಲ್ಲ ಹಾಕ್ತಾರೆ. ನೀವು ಊಟಕ್ಕೆ ಕೂತ್ಕೊಳ್ಳಿ ಅಪ್ಪ ಬೇಡ 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 ಅಂತ ಹೇಳ್ತಾ ಇರ್ತೀರ, ಮತ್ತೆ ನಿಮ್ ದೇವ್ರ ಹೊರಗೆ ಕೊಡ್ತಾರ ಕೊಡಲ್ಲ. ಅದಕ್ಕೆ ನಾನಿಗೆ ಎಲ್ಲ ಅಭ್ಯಾಸ ಆಗ್ಬೇಕು. ಅಲ್ಲಿ ಕೂತ ಕೂಡಲೇ ಕೃಷ್ಣ ನಿನ್ನ ಪ್ರಸಾದ ಅಂತ ಎಲೆಯಲ್ಲಿ ಏನು ಚೂರು ಬಿದ್ದರೂ ಕೂಡ ಬಿಡಬಾರದು. ಆ ಥರ ಊಟ ಮಾಡಿದರೆ ಉಡುಪಿ ಯಾತ್ರೆ ಸಾರ್ಥಕ ಅಂತ ಹೇಳ್ತಾರೆ. ಉಡುಪಿ ಹೋಗಿ ಏನು ಮಾಡಿದ್ರು ಪರವಾಗಿ, ಊಟ ಆದ್ರೂ ಸರಿಯಾಗಿ ಮಾಡಿದ್ದಾರೆ, ದೇವರನ್ನು ಮಾಡ್ತಾರೆ. ಸರಿ ಅಪ್ಪ, ಮುಂದಕ್ಕೆ ಹೋದ್ರೆ ಯಾಕೆ ಹೇಳ್ತೀರಾ ಅಂತಂದ್ರೆ, ನಾನು ಉಡುಪಿಗೆ ಹೋದದ್ದೇ ಈ ಸುಳಾದಿ ಎಲ್ಲ ನೋಡಿಕೊಂಡೆ. ದುಃಖ ಆಗುತ್ತೆ ನನಗೆ, ಏನು ಬಯವಿಟ್ಟರೂ ಸಿಗಿ ತಿನ್ಲಿಕ್ಕಾಗ್ತಾ ಇಲ್ಲ. ಒಂದು ಕಡೆ ವಿಜಯದಾಸನ ಮಾತು ನೆನಪಾಗ್ತಾ ಇದೆ, ಏನಪ್ಪ ಈ ಪ್ರಾರಂಭ, ನಾನಿಗೆ ಹೀಗೆ ಕೊಟ್ಟಿವಲ್ಲೋ ಮಹಾರಾಯ. ಮತ್ತು ಸ್ವಾಮಿ ನಮ್ಮ ಗುರುಗಳಂತೆ ಕರೆಸಿದ, ಅಲ್ಲೇ ಅಭ್ಯನಕ್ಕೆ ಹೋಗಿದ್ದೆ, ಒಂದು ತಿಂಗಳಾದ ಕೂಡ ನಾಲಿಗೆ ಸೆಟ್ ಆಯಿತು, ಈಗ ಅಲ್ಲಿ ಹಾಕುವ ಅಡಿಕೆ ಇಲ್ಲಿಂದ ಕೊಡ್ಕೊಂಡು ಹೋಗ್ತೀವಿ ನಾವು, ಅಷ್ಟು ರುಚಿಯಾಗಿರುತ್ತೆ. ಅವರು ಸಿಹಿಯಾಗಿ ಮಾಡದಿದ್ರೆ ಯಾಕೆ ಸಿಹಿ ಆಗಲಿಲ್ಲ ಅಂತ ನಾವೇ ಕೇಳ್ತೀವಿ. ಆ ಥರ ನಾಲಿಗೆ ಸೆಟ್ ಆಗಿದೆ ಅಂದರೆ ನಮ್ಮ ನಾರಿಗೆ ಯಾವ ಯಾವ ದೇಶದಲ್ಲಿ ಭಗವಂತ ಏನೇನು ಕೊಡಿಸ್ತಾನೋ ಸ್ವೀಕಾರ ಮಾಡಿ ಆನಂದ ಪಡುವ ಭಾಗ್ಯ ಇರಬೇಕು, ಅದು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಅದೇ ಯಾವುದೇ ಹೇಳಿ ಈ ಚಿಂತನೆಯಿಂದ ಬರುತ್ತೆ. ಈ ಚಿಂತನೆಯಿಂದ ಏನೇನು ಅವಯವಗಳಿರುತ್ತೆ ಅದು ಎಲ್ಲರೂ ಕೂಡ ಶ್ರೀಹರಿಯನ್ನೇ ಚಿಂತನೆ ಮಾಡುವ ಭಾಗ್ಯ ಬರುತ್ತೆ. ನಂತರ ಬಲಹೆದರು ವರಹದ ತ್ರಿವಿಕ್ರಮ, ತ್ರಿವಿಕ್ರಮ ರೂಪಗಳಿಂದ ತಯಾರಾಗಿದ್ದು ಒಂದೊಂದು ತ್ರಿವಿಕ್ರಮ ರೂಪವೂ ಕೂಡ ವರಾಹ ರೂಪಗಳಿಂದ ಏರ್ಪಡುತ್ತದೆ. ನಂತರ ಎಡಹೆಗಳು ನಾರಾಯಣ ಉದ್ಭೂತ ಹೃಷಿಕೇಶ, ಅಂದರೆ ಹೃಷಿಕೇಶ ರೂಪಗಳಿಂದ ಏರ್ಪಟ್ಟ ಎಡಹೆಗಳು, ಅದು ಒಂದೊಂದು ಕೂಡ ನಾರಾಯಣ ರೂಪಗಳಿಂದ ತಯಾರ. ಬಲಹೆಗಳು ವರಹಜ ತ್ರಿವಿಕ್ರಮ, ಇದು ನಾರಾಯಣ ಉದ್ಭೂತ ಹೃಷಿಕೇಶ, ಅಂದರೆ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ಏರ್ಪಟ್ಟ ಋಷಿಕೇಶ ರೂಪಗಳಿದ್ದರೆ ಅಂಥ ಅನೇಕ ಋಷಿಕೇಶ ರೂಪಗಳಿಂದ ತಯಾರಾದ ಎಡಹೆಗಳು ದೇವರು. ನಂತರ ತಪತ್ತು, ತಪತ್ತು ಅಂದ್ರೆ ಯಾವ ದೇವರಿಗೆ ರಾಮಚಂದ್ರನಿಗೆ ಯಾವ ಹೆಸರು? ಯಾಕೆ ರಾಮಚಂದ್ರನಿಗೆ ಕಾಕುಸ್ಥ ರಾಮ ಅಂದ್ರೆ, ಆ ವಂಶದಲ್ಲಿ ತಪುಸ್ಥ ಅಂತ ರಾಜ ಬಂದ, ತಪುಸ್ಥ ತಪುಸ್ಥ ಎಂಬ ರಾಜನ ವಂಶದಲ್ಲಿ ರಾಮ ಬಂದನ, ಸರಿಂದ ರಾಮನಿಗೆ ಕಾಕುತ್ಸ್ಥ ರಾಮ ಅಂತ ಹೆಸರು. ಆ ರಾಜನಿಗೆ ಕಕುತ್ಸ್ಥ ಅಂತ ಯಾಕೆ ಹೆಸರು ಅಂದ್ರೆ, ಆ ರಾಜನನ್ನ ದೈತ್ಯರ ಜೊತೆ ಯುದ್ಧ ಮಾಡುವಾಗ ದೇವತೆಗಳು ಕರೆದರು, ಕರೆದರೆ ಆ ರಾಜ ಬಂದ, ಹೇಳಿದ ನಾನು ಹೀಗೆ ಹೋಗ್ಬೇಕು ಹೀಗೆ ಹೋಗ್ಬೇಕು ಅಂದುಕೊಂಡಾಗ ಅವನಿಗೆ ಸಾರಥಿಗೆ ಹೇಳೋದು ನಂತರ ಹೋಗೋದು ತುಂಬಾ ತಡ ಆಗುತ್ತೆ. ನಾನು ಅಂದುಕೊಂಡ ಕೂಡಲೇ ನನ್ನ ವಾಹನ ಓಡ್ತಾ ಇರಬೇಕು, ಅಂಥ ವಾಹನ ಬೇಕು ಅಂದರೆ ಅಂಥ ವಾಹನ ಇನ್ಯಾವುದಾದ್ರೆ ನಾನೇ ಬರ್ತೇನೆ ಅಂತ ಇಂದ್ರದೇವರು ಎತ್ತಿನ ರೂಪದಲ್ಲಿ ಬಂದರು. ಯಾಕೆ ಮನೋಭಿಮಾನಿಗಳು ಇಂದ್ರದೇವರು, ಇವರು ಒಳಗೆ ಏನಂದುಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತಲ್ಲ, ಅವರೇ ಅನಿಸೋದಾದ್ದರಿಂದ ಅವರೇ ಎತ್ತಿನ ರೂಪದಲ್ಲಿ ಬಂದರು. ಎತ್ತಿನ ಕುತ್ತಿಗೆ ಬೆನ್ನು ಒಂದಾಗುವ ಜಾಗ ಅದನ್ನು ಕಪುತ್ತು ಅಂತ ಕರೀತಾರೆ. ಕಪುದಿ ತಿಷ್ಠತೀತಿ ಕಾಕುತ್ಸ್ಥ, ಆ ಎತ್ತಿನ ಕುತ್ತಿದೆ ಬೆನ್ನು ಒಂದಾಗುವ ಪ್ರಾಂತದ ಕೊತ್ತು, ಅಲ್ಲಿ ಕೂತು ಆ ಯುದ್ಧ ಮಾಡಿದರು. ಅದರಿಂದ ಅದರಿಗೆ ಕಾಕ ಕತುಸ್ಥಾನ ಪ್ರಸಂತ ಕುತ್ತು ಅಂದರೆ ಬೆನ್ನು ಕುತ್ತಿಗೆ ಒಂದಾಗುವ ಜಾಗ, ಅದನ್ನು ಕಕುತ್ತು ಅಂತ ಹೇಳಿದರು. ಕಕುತ್ತು ಯಾರು ಅಂದರೆ ನಾರಾಯಣ ಬುದ್ಧು ತಾಮೋದರ. ಅಂದರೆ ಈ ಬೆನ್ನು ಕುತ್ತಿಗೆ ಒಂದಾಗುವ ಜಾಗ ವಿಶೇಷವಾಗಿ ದಾಮೋದರ ರೂಪಗಳಿಂದ ಏರ್ಪಡ್ತದೆ. ದಾಮೋದರ ಹೇಗಿರ್ತಾರೆ ಗೊತ್ತಾ ನಿಮಗೆ? ಹಗ್ಗ ಕಟ್ಕೊಂಡಿರ್ತಾನೆ ಕೃಷ್ಣ, ಉಡುಪಿ ಕೃಷ್ಣ, ಅವನೇ ದಾಮೋದರ. ದಾಮ ಉದರದಲ್ಲಿದ್ದವನೇ ದಾಮೋದರ, ಅವನೇ ತಾನೇ ಕಡಬೋರು ಹಗ್ಗ ಕಟ್ಕೊಂಡಿರ್ತವ. ಅವನನ್ನೇ ಚಿಂತನೆ ಮಾಡಿ, ಬೆನ್ನಲ್ಲಿ ನಮ್ಮ ಬೆನ್ನಲ್ಲ, ನಮ್ಮ ಬೆನ್ನು ಕುತ್ತಿಗೆ ಸೇರುವ ಪ್ರಾಂತಕ್ಕೆ ಆಧಾರವಾದ ದೇವರದ್ದು ಅಂಥ ಕುತ್ತಿಗೆ ಆ ಯಾವ ರೂಪದಲ್ಲಿ ತಯಾರಾದರೂ ದಾಮೋದರ ರೂಪದಿಂದ. ಎಂಥ ದಾಮೋದರ ರೂಪ? ನಾರಾಯಣ ರೂಪಗಳಿಂದ ಏರ್ಪಟ್ಟ ದಾಮೋದರ. ಅಂಥ ದಾಮೋದರ ರೂಪಗಳಿಂದ ಏರ್ಪಟ್ಟ ಕಕುತ್ತು, ದೇವರ ಕಕುತ್ತು ಹೇಳ್ತಾರೆ. ನಂತರ ಪೃಷ್ಠ ಭಾಗ ಬೆನ್ನು, ಬೆನ್ನು ಎಂಥ ಅಂದರೆ ಹೇಳ್ತಾರೆ ನಾರಾಯಣ ವಿಭೂತ ಪದ್ಮನಾಭ. ಜನ ಪದ್ಮನಾಭ ರೂಪಗಳಿಂದ ಏರ್ಪಟ್ಟ ಬೆನ್ನು, ನಮ್ಮ ಬೆನ್ನಿಗೆ ಆಧಾರವಾದ ದೇವರ ಬೆನ್ನು ಪದ್ಮನಾಭ ರೂಪಗಳಿಂದ ತಯಾರಾಗಿದೆ. ಒಂದೊಂದು ಪದ್ಮನಾಭ ರೂಪ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ಏರ್ಪಟ್ಟದ್ದು, ಬಹಳ ಚೆನ್ನಾಗಿರುತ್ತೆ ಚಿಂತನೆ ಮಾಡಿದರೆ ಮಾತ್ರ ಅಲ್ವಾ, ಕೇಳಿಬಿಟ್ಟರೆ ಏನು ತುಂಬ. ಅದಕ್ಕೆ ಹೇಳ್ತಾರೆ ಮಾತಾಡೋದಕ್ಕಿಂತ ಬಾಯಿಗೆ ಪ್ಲಾಸ್ಟರ್ ಹಾಕೋದು ಅಂದ್ರೇನೆ ಸಾಧನೆ ಜಾಸ್ತಿ ಆಗುತ್ತೆ. ಯಾರ ಸರಿ ಏನು ಹೇಳಲಿಕ್ಕೆ ಹೋಗೋದಲ್ಲ, ನಮ್ಮ ಪಾಡಿ ನಾವು ಕೂತಿರಬೇಕು. ಏಕಾಂತದಲ್ಲಿ ಎಲ್ಲ ಚಿಂತನೆ ಮಾಡ್ತಾ ಇರೋದ್ರೆ ಎಷ್ಟು ಆನಂದ ಆಗುತ್ತಲ್ಲಿ, ಬಹಳ ಚೆನ್ನಾಗಿರುತ್ತೆ. ಅದು ಮನೆಯಲ್ಲಿ ಸಾಧನೆ ಮಾಡೋದಕ್ಕಿಂತ ಒಂದು ಕ್ಷೇತ್ರಕ್ಕೆ ಹೋದರೆ ವೈಬ್ರೇಷನ್ ಗಾಢ ಜಾಸ್ತಿ ಇರುತ್ತೆ, ಅಲ್ಲಿ ಹೋದರೆ ಬಹಳ ಚೆನ್ನಾಗಿರುತ್ತೆ. ಮಂತ್ರಾಳಕ್ಕೆ ಹೋಗಿದ್ದೀರಾ, ಅಲ್ಲೂ ಅಂಥದ್ದೇ. ನನಗೆ ಹೆಚ್ಚಿಗೆ ಸಂತೋಷ ಕೊಟ್ಟ ಜಾಗ ಅಂದರೆ ನಾರಣ, ಕೇಳಿದ್ದೀರಾ ಹೆಸರು ನಾರಾಳ? ಮಂಗಳೂರಿನ ಹತ್ತಿರ, ಮಂಗಳೂರಿಂದ ಸ್ವಲ್ಪ ಹಿಂದಕ್ಕೆ ಬರಬಹುದು, ಅಥವಾ ನೀವು ಕಾರಲ್ಲಿ ಹೋಗ್ತೀರಾ ಕಟೀಲಿಗೆ ಹೋಗುವಾಗ, ಕಟೀಲಿಗೆ ಹೋಗುವಾಗ ಅಲ್ಲಿಂದ ಹಿಂದಕ್ಕೆ ಗುರುಪುರ ಕೈತಂಬ ಆದ ಮೇಲೆ ಗಂಜಿ ಮಠ ಅಂತ ಬರುತ್ತೆ. ಈಚೆ ಹೋದರೆ ಕಟೀಲು ಬರುತ್ತೆ, ಇಂಚೂರು ಈಚೆ ಬಜಪೆಯಿಂದ ಆಚೆ ಹೋದರೆ ಕಟೀಲು, ಎಡಗಡೆಗೆ ತಿರುಗಿದರೆ ಅಲ್ಲಿ ಗುರುಪುರ ಅಂತೆಲ್ಲ ಬರುತ್ತೆ, ಕೈತಂಬ ಅಂತ ಊರು, ನಂತರ ಗಂಜಿ ಮಠ ಅಂತ. ಆ ಗಂಜಿ ಮಠ ಊರಿಗೆ ಚೂರು ಮುಂದೆನೆ ಬೋರ್ಡ್ ಹಾಕಿರ್ತಾರೆ, ಭೂತರಾಗರ ಜನ್ಮಸ್ಥಾನ ನಾರಾಳ. ನಾರಾಳ ಆಯ್ತಾ, ನಾರಳ ಅಂದರೆ ತೆಂಗಿನಕಾಯಿ ಹೇಳ್ತಾರೆ, ಹಾಂ ನಾರಳ. ಅಲ್ಲಿಗೆ ಹೋದರೆ ಬಹಳ ಸುಂದರವಾದ ಜಾಗ, ಒಳ್ಳೆ ವನ, ಅದ್ಭುತವಾದ ಜಾಗ. ಅಲ್ಲಿ ವಾದಿರಾಜರ ಎಂಟು ತಲೆ ಹಿಂದಿನವರು ರತ್ನಗರ್ಭ ತೀರ್ಥರು ಅಂತ ಅವರ ವೃಂದಾವನವಿದೆ, ಸೋದೆ ಮಠ ಇದೆ. ಕಡಾಗಿ ಇಳಿದೋಗಬೇಕು, ಇಳಿದೋದ್ರೆ ಮಠ, ಆ ಮಠದಲ್ಲಿ ಭೂತರಾಜರ ಸನ್ನಿಧಾನ. ಅಲ್ಲಿ ರತ್ನಗರ್ಭ ತೀರ್ಥರು ಪೂಜಾ ಮಾಡಿದ ಪಾಂಡುರಂಗ ವಿಠಲ ರಾಮಚಂದ್ರ ಎಲ್ಲ ಮೂರ್ತಿಗಳಿವೆ. ಅದರ ನಂತರ ಚೂರು ಮೇಲಕ್ಕೆ ಹೋದರೆ ರತ್ನಗರ್ಭ ತೀರ್ಥರ ವೃಂದಾವನ, ಚೂರು ಹೊರಗೆ ಬಂದು ಅದು ಮೇಲಕ್ಕೆ ಏರ್ತಾ ಹೋಗ್ಬೇಕು ಬೆಟ್ಟಕ್ಕೆ. ಪೂರ ಮೇಲಕ್ಕೇರಿದರೆ ಅಲ್ಲೊಂದು ಸರೋವರ ಇದೆ, ಅದು ವರಾಹ ಸರೋವರ, ವರಾಹ ತೀರ್ಥ ಅಂತ ಹೇಳ್ತಾರೆ. ಇದಕ್ಕೆ ಹೋಗೋಣ ಅದು ಹೇಳೋಣ, ಯಾಕಂದ್ರೆ ಕಥೆಗಳೇ ಬರ್ತಾ ಇಲ್ಲ, ಬರೀ ಡ್ರೈ ಸಬ್ಜೆಕ್ಟ್ ಇದೆ. ಏನೋ ವೈರಾಗ್ಯತೆ ಹೇಳ್ತಾ ಇದ್ದಾರೆ, ಕಥೆ ಹೇಳ್ತಾ ಇಲ್ಲ ಆಚಾರ ಅಲ್ವಾ. ಚೂರಿ ಕಥೆ ಹೇಳೋಣ. ಅಲ್ಲಿ ಮೇಲಕ್ಕೆ ಹೋದರೆ ಸರೋವರ, ಸರೋವರ ಪಕ್ಕದಲ್ಲೇ ಭೂತರಾಜರ ವಿಶೇಷ ಅಂದರೆ ನಮ್ಮ ವಾದಿರಾಜರು ಪ್ರತಿಷ್ಠಾ ಮಾಡಿದ ಭೂತರಾಜರ ಶಿರ ಆ ಸರೋವರದಲ್ಲಿ ಸುತ್ತು ಚೌಕಟ್ಟು. ಅಲ್ಲಿ ಒಂದು ಕಲ್ಲಿರುತ್ತೆ, ಈಗಲೂ ನೋಡಬಹುದು. ಆ ಕಲ್ಲು ತೂತು ತೂತು ಸೌದು ಹೋದ ಕಲ್ಲು, ಕೆಂಪು ಕಲ್ಲು, ಪಾಜೆ ಕಲ್ಲು ಅಂತಿರುತ್ತಲ್ಲ ಉಡುಪಿ ಕಡೆ, ಆ ಕಲ್ಲು ಸವೆದು ಹೋಗಿದೆ. ಪಕ್ಕದಲ್ಲೇ ಚಿಕ್ಕ ಕುಂಡ, ಇಷ್ಟು ಅಲ್ಲಿ ನೀವು ಹೋದರೆ ನೋಡೋದು. ನೀವಾಗಿ ಹೋದರೆ ಆ ಚೆನ್ನಾಗಿದೆ ಅಂತ ಬರ್ತೀರಾ, ಅಲ್ಲಿ ಹೋದರೆ ಎಂಥ ಸನ್ನಿಧಾನ ಅಂದರೆ ಒಬ್ಬ ಪಾಳ್ಯಗಾರ, ಆ ಪ್ರಾಂತದ ರಾಜ, ಅವನಿಗೆ ಮುತ್ತಿಗೆ ಹಾಕಿದ್ರು. ಮುತ್ತಿಗೆ ಅಂದರೆ ಶತ್ರುಗಳು ಅವನಿಗೆ ತೊಂದರೆ ಕೊಡಲಿಕ್ಕೆ ಬಂದರು, ಲಕ್ಷಾಂತರ ಜನ ಬಂದರು. ಅವನ ಏನೂ ಇಲ್ಲ, ಓಡಿ ಹೋಗ್ತಾ ಇದ್ದಾನೆ ಕಾಡಿನಲ್ಲಿ ತನ್ನವ ಜೊತೆಗೆ. ಆ ಓಡಿ ಬರುವಾಗ ಆ ಸ್ಥಾನಕ್ಕೆ ಬಂದರೆ ರತ್ನಗರ್ಭ ತೀರ್ಥರು ಅಲ್ಲಿ ತಪಸ್ಸು ಮಾಡುತ್ತಾ ಕೊಡ್ತಾ ಇದ್ದರು. ಯಾಕೆ ಅಂದರೆ ವರಾಹದೇವರ ವಿಶೇಷವಾದ ಸನ್ನಿಧಾನ, ಅವರ ಪಟ್ಟದ ದೇವರೇ ವರಾಹದೇವರಲ್ವಾ, ವರಾಹದೇವರ ಸನ್ನಿಧಾನ, ಅದಕ್ಕೆ ಅಲ್ಲಿ ತಪಸ್ಸು ಮಾಡುತ್ತಾ ಇದ್ದರು. ಅವರು ಬೆಳಗ್ಗಿನ ಹೊತ್ತು ಆನ್ಹಿಕಕ್ಕೆ ಕೂತು ತಪಸ್ಸಿಗೆ ಕೂತರೆ ಶರೀರ ಸಹಿತ ಆಕಾಶದಲ್ಲಿರ್ತಾ ಇದ್ರು ಮಧ್ಯಾಹ್ನದ ಹೊತ್ತಿಗೆ. ನಂತರ ಇಳಿದು ಬಂದು ನಂತರ ಪೂಜಾ ಮತ್ತು ಇವೆಲ್ಲ ಕೂಡ ಸ್ವೀಕಾರ ಮಾಡಬೇಕು. ಅವಾಗೆಲ್ಲ ಎರಡು ತಿಂಗಳಿಗೊಮ್ಮೆ ಪರ್ಯಾಯ, ರಾಜರ ಕಾಲದಲ್ಲಿ ಎರಡು ವರ್ಷ ಕಾಲಿತು. ಆ ವಿಶೇಷವಾಗಿ ಮೇಲೆ ಆಕಾಶದಲ್ಲಿರುವಾಗ ರಾಜ ಬಂದ, ನೋಡಿದ, ಓ ಇವರು ನನ್ನ ಕಾಯುತ್ತಾರೆ ಅಂತ ಅವರ ಇಳಿದು ಬರೋವರೆಗೂ ಕಾತ ಇದ್ದ. ಬಂದ ಮೇಲೆ ಕಾಲಿಡಿದ, ಅವರಂದರು ಹೋಗಯ್ಯ, ನೀನು ಹೋದರೆ ನಿಮ್ಮ ಕೆಲಸ ಆಗುತ್ತೆ, ನಮ್ಮ ವರಾಹ ಇದ್ದಾನೆ. ಹೊರಟ, ನಂಬಿಕೆಯಿಂದ ಹೊರಟ. ಆಚೆ ಇದ್ದವರು ನಗುತ್ತಾ ಇದ್ದಾರೆ, ಹತ್ತು ಜನ ಇಲ್ಲ ಯುದ್ಧಕ್ಕೆ ಬಂದಿದ್ದಾರೆ, ನಾವು ಲಕ್ಷಾಂತರ ಜನ ಇದ್ದೇವೆ ಅಂತ. ರಾಜ ಹೋಗ ಅಲ್ಲಿ ನಿಂತ, ಗುರುಗಳ ಸ್ಮರಣೆ ಮಾಡಿ ಖಡ್ಗ ತೆಗೆದರೆ ಅದರ ಉಪಯೋಗವೇ ಇಲ್ಲ. ಹಿಂದೆ ನೋಡುತ್ತಾನೆ, ಶಬ್ದ ಬರ್ತಾ ಇದೆ. ಏನು ಅಂದ್ರೆ ಲಕ್ಷಾಂತರ ಕಾಡು ಹಂದಿಗಳು. ನಮ್ಮ ಹಂದಿ ಬೇರೆ, ಕಾಡು ಹಂದಿ ಬೇರೆ. ನೋಡಿದ್ದೀರಾ, ಅದಕ್ಕೆ ಗೋಡೆ ದೊಡ್ಡದಿರುತ್ತೆ, ಅದು ಒಂದು ಸಲ ಹೊಡೆದರೆ ಸಾಕು ನಮ್ಮ ಹೊಟ್ಟೆ ಸೀಳ್ಕೊಂಡು ಹೋಗುತ್ತೆ ಅಂತ ಚೂಪಾದ ಕಾಡು ಹಂದಿಗಳು. ಲಕ್ಷಾಂತರ ಬಂದು ಕ್ಷಣದಲ್ಲಿ ಎಲ್ಲ ಶತ್ರುಗಳನ್ನ ಹಾಳು ಮಾಡಿ ಧ್ವಂಸ ಮಾಡಿ ಕ್ಷಣದಲ್ಲೇ ದೃಶ್ಯ. ಇವರು 15 ದಿನ ಹೊಡೆದು ಆ ಕಣಗಳ ಮಧ್ಯ. ರಾಜನಿಗೆ ಆನಂದ ಆಯಿತು, ಬಂದ ಗುರುಗಳ ಹತ್ರ, ಸ್ವಾಮಿ ನಾನೇನು ಕೊಡಬೇಕು ಹೇಳಿ. ಅವಾಗಂದ್ರು ಈ ನಾನಿರುವ ಜಾಗ ಮಠಕ್ಕೆ ಕೊಡಲಿಲ್ಲ. ಹೌದಾ ಸ್ವಾಮಿ, ಎಷ್ಟು ಕೊಡಬೇಕು ಜಾಗ ಅಂದರೆ, ಈ ಸರೋವರದಿಂದ ಒಂದು ವರಾಹ ಮೇಲೆ ಬರುತ್ತೆ, ಅದು ಎಷ್ಟು ಸುತ್ತು ತಿರುಗುತ್ತೋ ಅಷ್ಟು ಭೂಮಿ ಕೊಡಯ್ಯ. ಅವಾಗ ಹೇಳಿದ್ರು, ಒಂದು ಕಣ್ಣಿಗೆ ಹತ್ತಿ ಬೆಣ್ಣೆ ಇಟ್ಟುಕೋ, ಇನ್ನೊಂದು ಕಣ್ಣಿನ ನೋಡು ಬಿಳಿ ವರ, ಅದರಿಂದ ಮೇಲಕ್ಕೆ ಬಂತು, ಸುತ್ತು ತಿರುಗಿ ಮತ್ತು ಆ ಕುಂಡಕ್ಕೆ ಹಾರಿತು. ಒಂದು ಕಣ್ಣು ಹೋಯಿತು. ಅವ ಅಂದ, ಹೋದ್ರೆ ಹೋಯಿತು ಸ್ವಾಮಿನ ನೋಡಿದೆ ಅಂತ ಆನಂದ ಪಟ್ಟ. ಇಂಥ ಜಾಗ. ಇನ್ನೊಂದು ವಿಶೇಷ ಗೊತ್ತು, ಆ ಬೆಟ್ಟದ ಚೂರು ಮೇಲಕ್ಕೆ ಹೋದರೆ ಅಲ್ಲಿ ತೀರ್ಥ ಇದೆ ಅಂತ ಹೇಳಿದನಲ್ಲ ವರಾಹ ತೀರ್ಥ, ಅಲ್ಲಿಂದ ನೀರು ಕಳಕ್ಕೆ ಬರ್ತಾ ಇರುತ್ತೆ, ಓವರ್ಫ್ಲೋ ಆಗ್ತಾ ಇರುತ್ತೆ, ಅಂದರೆ ಉಕ್ಕಿ ಬರ್ತಾ ಇರುತ್ತೆ. ಕಳಕಡೆ ಮಠದಲ್ಲಿ ಬಾವಿಯಲ್ಲಿ ಸಾರಸಿ ರಂಗೋಲಿ ಹಾಕಿರ್ತಾರೆ, ಒಂದು ಚೊಕ್ಕಿ ನೀರಿರಲ್ಲ, ಮೇಲಿಂದ ಮಾತ್ರ ಸದಾ ಬರ್ತಾ ಇರುತ್ತೆ. ಈಗಲೂ ಭೂತರಾಗಲು ತಿಡುಗಾಡುವ ಜಾಗ. ಹೋದರೆ ಒಬ್ಬೊಬ್ಬರೇ ಹೋಗ್ಬೇಕು, ಎಲ್ಲರೂ ಸರಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸಾಧನೆ ಮಾಡ್ಕೋಬೇಕು ಅಂದರೆ ಒಬ್ಬರೇ ಹೋಗಿ ಕೊಡಬೇಕು. ನಾನು ಹಾಗೆ ಕೂತಿದ್ದೆ, ಮೇಲಕ್ಕೆ ಹೋದರೆ ಹೋದರಾಗ ಸನ್ನಿಧಾನದಲ್ಲಿ ಕೂತು ಬಿಟ್ಟರೆ ಯಾರೂ ಬರಲ್ಲ, ಒಂದು ನರ ಬಿಳ್ಳೆ ಬರಲ್ಲ. ಬೆಳಿಗ್ಗೆ ಆಚಾರ ಬಂದು ಅಭಿಷೇಕ ಮಾಡ್ಕೊಂಡು ಹೋಗ್ಬಿಟ್ರೆ ಮಧ್ಯಾಹ್ನ ಪರ್ಯಂತ ನಮ್ಮನ್ನು ಕೇಳೋ ನಾಥರಿಲ್ಲ. ಭೂತರಾದರೂ ನಾವು ಸರೋವರ ಮಹಾ ಅಂದರೆ ನಾಥ ಹಾವು ಅಷ್ಟೆ, ನಚುತ್ತೇ ಓಡಾಡ್ತಾ ಇರುತ್ತೆ ನಾಗರ ಹಾವು ಅಷ್ಟೇ, ನಚುತ್ತೇ ಓಡಾಡ್ತಾ ಇರುತ್ತೆ. ನನ್ನ ಪಕ್ಕವೇ ಹೋಗ್ತಾ ಇತ್ತು ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಎಲ್ಲ, ಒಂದು ಏನು ಮಾಡಲ್ಲ. ಭೂತರಾದ ಸಂಧಾನ ಇರುತ್ತೆ, ಅವರು ಮಾತಾಡುವ ಜಾಗ, ತಿರುಗಾಡುವ ಜಾಗ, ಅದ್ಭುತವಾದ ಜಾಗ. ಈ ಸಲ ಹೋದರೆ ನೋಡಿಕೊಂಡು ಬಂದು ಬಹಳ ಚೆನ್ನಾಗಿರುತ್ತೆ. ಯಾಕೆ ಹೇಳಿದ್ರೆ ಅಂಥ ಸ್ಥಾನಗಳಲ್ಲಿ ಒಳ್ಳೆ ಕಡೆ ಹೋಗಿಬಿಟ್ರೆ ಮನಸ್ಸು ಏಕಾಂತ ಇರುತ್ತೆ, ಯಾರ ಕಾಟ ಇರಲ್ಲ, ಏನೂ ಇರಲ್ಲ, ಪ್ರಶಾಂತ ಕೊಡಬಹುದು. ಚಿಂತನೆ ಮಾಡಿದರೆ ಸಿದ್ಧಿ ಬೇಗ ಆಗುತ್ತೆ. ಸರಿ, ನಂತರ ಎಷ್ಟು ಬಂದ್ರು ಅಮ್ಮ, ಬೆನ್ನಿನವರೆಗೆ ಬಂದ್ವಲ್ಲ, ಬೆನ್ನಿ ಯಾವುದು ಪದ್ಮನಾಭ ರೂಪಗಳಿಂದ ತಯಾರಾಗುತ್ತೆ. ಪದ್ಮನಾಭ ರೂಪ ನಾರಾಯಣ ರೂಪಗಳಿಂದ ಏರ್ಪಟ್ಟ ಪದ್ಮನಾಭ ರೂಪಗಳಿಂದ ಸ್ವಾಮಿಯ ಬೆನ್ನು. ಈ ಹೊತ್ತಿನ ಕೃಷ್ಣನಿಗೆ ನಮ್ಮ ನಮಸ್ಕಾರ ಮಾಡ್ತೀರಾ? ಕೃಷ್ಣನ ಬೆನ್ನು ಸ್ಮರಣೆ ಮಾಡಬೇಕಲ್ಲ, ನಿಂತಿದ್ದಾನಲ್ಲ ಆ ಬೆನ್ನೆಲ್ಲ ಪದ್ಮನಾಭ ರೂಪ. ಆ ಕೃಷ್ಣನ ಒಂದು ಎರಡು ನಿಮಿಷ ನೋಡಿ, ಆ ಶಿರಸ್ಸು ನಾರಾಯಣ, ಎರಡು ಆ ಏನು ಲಲಾಟ, ಪ್ರದ್ಯುಮ್ನೋದ್ಭುತ ಕೇಶವ, ದೇವರನ್ನು ಒಂದು ಐದು ನಿಮಿಷ ನಿಂತರೆ ಇದೆಲ್ಲ ಚಿಂತನೆ ಬಂದರೆ ಯಾವ ಕ್ಷೇತ್ರ ಮೂರ್ತಿ ನೋಡಿದ್ರು ಕೂಡ ಇಷ್ಟು ಅಪಾರ ನೋಡಿ ಪದೇನು ಚಿಂತನೆ ಮಾಡಿ ಇಷ್ಟು ಚೆನ್ನಾಗಿದ್ದೀಯೋ ಅಂತ ನಮಸ್ಕಾರ ಮಾಡಿದರೆ ದೇವ ಖುಷಿಯಿಂದ ಕುಪ್ಪಳಿಸ್ಬಿಡುತ್ತಾನೆ. ಈ ಒಂದು ಒಂದು ಏನು ಲಕ್ಷ ರೂಪಾಯಿ ಕೊಟ್ಟು ರಥೋತ್ಸವ ಮಾಡಿಸುವುದು ಬೇಡ ಅಂತಾನೆ, ಈ ಚಿಂತನೆ ಮಾಡಿದಲ್ಲ ಬಾ ಅಂತ ಕರೀತಾನೆ. ಇದಂಥ ವಿಷಯ ಚಿಂತನೆ ನೆನಪಿಟ್ಟುಕೊಳ್ಳಿ. ಅರಣ್ಯಕಾಚಾರ್ಯರು ಇಡೀ ಜೀವನ ಈ ರೂಪವನ್ನು ನೆನೆದು 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 ಅನೇಕ ಸ್ತೋತ್ರಗಳು ಮಾಡಿದ್ದಾರೆ. ಬಿಂಬ ಸ್ತುತಿ, ಬಿಂಬ ಸಂಸ್ಥಾಪನ, ಅನೇಕ ಸ್ತೋತ್ರಗಳು ಮಾಡಿದ್ದಾರೆ. ಸರಿ, ನಂತರ ಮುಂದೆ ಹೇಳ್ತಾ ಇದ್ದಾರೆ, ಊರ್ಧ್ವ ಬಾಹು ದೇವರಿಗೆ ಸದ್ಯಕ್ಕೆ ನಾಲ್ಕು ಬಾಹು ಚಿಂತನೆ ಮಾಡು, ಆತನಿಗೆ ಅನಂತ ಬಾಹುಗಳು. ಬಲ ಮೇಲ್ಗೈ ಕಳ ಎಡ ಬಲಗೈ, ಬಲ ಮೇಲ್ಗೈ ಬಲ ಕೆಳಗೈ, ಎಡ ಮೇಲ್ಗೈ ಎಡ ಕೆಳಗೈ. ಅದರಲ್ಲಿ ಬಲ ಮೇಲ್ಗೈ ಯಾವುದು? ದಕ್ಷ ಊರ್ಧ್ವ ಬಾಹು. ಬಲ ಮೇಲ್ಗೈ ಯಾವುದು ಅಂದರೆ ಹೇಳ್ತಾ ಇದ್ದಾರೆ ಇಲ್ಲಿ ವಾಸುದೇವ ರೂಪ. ವಾಸುದೇವ ರೂಪ ಎಂದರೆ ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ ಏರ್ಪಟ್ಟ ಸ್ವಾಮಿಯ ಮೇಲ್ಗೈ. ದಕ್ಷ ಊರ್ಧ್ವ ಬಾಹುಗಳು, ವಾಮೋರ್ಧ ಬಾಹುಗಳು ಸಂಕರ್ಷಣ. ಈ ಬಾಹುಗಳಲ್ಲಿ ಒಂದು ಸಿಸ್ಟಮ್ ಬರುತ್ತೆ, ಸುಲಭವಾಗಿ ನೆನಪಿಟ್ಕೋಬಹುದು. ಬಲ ಮೇಲ್ಗೈ ವಾಸುದೇವ, ಎಡ ಮೇಲ್ಗೈ ಸಂಕರ್ಷಣ, ಕೆಳ ಎಡಗೈ ಪ್ರದ್ಯುಮ್ನ, ಬಲ ಕೆಳಗೈ ಅನಿರುದ್ಧ. ಸೈಕಲ್ ವಾಸುದೇವ, ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಅಂದರೆ ಬಲ ಮೇಲ್ಗೈ ಇಡೀ ವಾಸುದೇವ ರೂಪಗಳಿಂದ ಏರ್ಪಟ್ಟದ್ದು, ಎಡ ಮೇಲ್ಗೈ ಸಂಕರ್ಷಣ ರೂಪಗಳಿಂದ ಏರ್ಪಟ್ಟದ್ದು, ಕೆಳ ಎಡಗೈ ಪ್ರದ್ಯುಮ್ನ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ. ಈ ಬಲ ಕೆಳಗೈ ಅನಿರುದ್ಧ ಬರಲೇಬೇಕಲ್ಲ. ಇಷ್ಟು ರೂಪಗಳಿಂದ ಅಂದರೆ ಬರೇ ಅನಿರುದ್ಧ ಅಂತಲ್ಲ, ಚಿಕ್ಕ ಚಿಕ್ಕ ಅನಿರುದ್ಧ ರೂಪಗಳಿಂದ ಏರ್ಪಟ್ಟ ಆ ಕೈ ದೇವರಿಗೆ, ದೇವರ ಅನಂತ ಕೈ ಅಲ್ಲಲ್ಲ. ಅವ್ರು ಪ್ರಶ್ನೆ ಬಂತು, ನಮ್ಗೆ ಎರಡನೇ ಕೈ ಇಲ್ಲ, ದೇವ್ರ ನಾಲ್ಕೈ ಹೆಚ್ಚು ಚಿಂತನೆ ಮಾಡಬೇಕು ಅಂತ. ಆತನ ಎರಡು ಕೈ ಎಕ್ಸ್ಟ್ರಾ ಇದೆ ಅಂತ ಕಾಣಿಸ್ತಾ ಇದೆ. ಆತ ನಾಲ್ಕು ಕೈಯಿಂದ ನಮ್ಮಲ್ಲಿ ನಿಂತಿದ್ದಾನೆ, ನಮ್ಮ ಎರಡು ಕೈಯಲ್ಲಿ ಆತನ ಕಳ ಎರಡು ಕೈಗಳಿವೆ, ಮೇಲೆ ಎರಡು ಕೈಗಳು ಹಾಗೆ ಇಟ್ಕೊಂಡಿದ್ದಾನೆ ಮಹಾನುಭಾವ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೆ. ಹೌದಾ? ಹಾ, ಸಮಯ ಆಯ್ತು. ನಂತರ ವಾಮ ಹೇಳ್ತಾರೆ, ವಾಮ ಊರ್ಧ್ವ ಬಾಹು ಸಂಕರ್ಷಣ, ವಾಮ ಅಧರ ಬಾಹು ಪ್ರದ್ಯುಮ್ನ. ವಾಮ ಹೇಳ್ತಾ ಇದ್ದಾರೆ, ವಾಮ ದಕ್ಷ ಅಧರ ಬಾಹು ಅನಿರುದ್ಧ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಇನ್ನ ಹೇಳ್ತಾರೆ, ಈ ಕೈಗಳು ಬಂದುವಲ್ಲ ಅಂದ್ರೆ ಬಾಹುಗಳು ಬಂದುವಲ್ಲ, ಬಾಹುಗಳಿಗೆ ಹಸ್ತ ಅಂದ್ರೆ ಯಾವುದು? ಹಸ್ತ ಅಲ್ವಾ. ಈ ಹಸ್ತ ಕೂಡ ಹೇಗೆ ಅಂದ್ರೆ ಬಲ ಮೇಲ್ಗೈಯ ಹಸ್ತ ವಾಸುದೇವ, ವಾಸುದೇವ ರೂಪಗಳಿಂದ ಏರ್ಪಟ್ಟ ಹಸ್ತ ಇದು, ಸಂಕರ್ಷಣ ಇದು, ಪ್ರದ್ಯುಮ್ನ ಅನಿರುದ್ಧ. ಚೆನ್ನಾಗಿದೆ, ಸುಲಭವಾಗಿ ಬರುತ್ತೆ ಅಲ್ವಾ. ಕೃಷ್ಣನ ನೋಡ್ತೀವಿ, ಉಡುಪಿ ಕೃಷ್ಣ ನೋಡ್ತೀವ, ಹೌದು ಕೂಡಲೆ ಮೇಲೆ ಎರಡು ಕೈ ಇಲ್ಲ, ಇದೆ ನನಗೆ ಕಾಣಿಸ್ತಾ ಇದೆ. ಅವನಿಗೆ ಅನಂತ ಕೈಗಳಿವೆ. ಎಂಥ ಕೈಗಳು ಗೊತ್ತು? ನರಸಿಂಹನಾಗಿ ಬಂದಾಗ ಹೇಳ್ತಾರೆ, ಸಾವಿರಾರು ಕೈಗಳಿವೆ. ಒಂದೊಂದು ಕೈ ಹೇಗಿದೆ ಅಂದರೆ ನಮ್ಮ ತಲೆಗೆ ಕಲ್ಪನೆ ಬರಲಿಕ್ಕೆ ಹೇಳ್ತಾರೆ. ಈ ಹಿಂದಿನ ಕಾಲದಲ್ಲೆಲ್ಲ ಮನೆಗಳಿಗೆ ದೊಡ್ಡ ಬಾಗಿಲು ಇರ್ತಾ ಇತ್ತು, ನೋಡಿದ್ದೀರಾ? ನೋಡಿಲ್ಲ. ದೊಡ್ಡ ದೊಡ್ಡ ತಲಬಾಗಿಲು ಈಗಲೂ ನೋಡಬೇಕಾ? ಆದವಾನಿಯಲ್ಲಿ ನಮ್ಮ ರಘುಪ್ರೇಮ ತೀರ್ಥರ ವೃಂದಾವನಕ್ಕೆ ಹೋಗುವಾಗ ದೊಡ್ಡ ಬಾಗಿಲು, ಅದಕ್ಕೆ ಈ ಬಾಗಿಲು ಹಾಕಿದ ಮೇಲೆ ಹಳೆ ಕಾಲದಲ್ಲಿ ದೂರ ದೊಡ್ಡದು ಮರದ್ದೊಂದು ಅಡ್ಡ ಕೆಡ್ತಾರೆ. ಹೌದಾ? ಎಲ್ಲಿದ್ದೀರಿ? ದೊಡ್ಡದು ಕಾಣಿಸ್ಬೇಕು ಶ್ರೀರಂಗ, ಶ್ರೀಕೃಷ್ಣ ಶ್ರೀಕೃಷ್ಣಕ್ಕೆ ಹೋಗಿದ್ದೀರಾ? ಶ್ರೀಕೃಷ್ಣನ ದೊಡ್ಡ ಬಾಗಿಲು ನೋಡಿದ್ದೀರಾ? ಎಂಥ ದೊಡ್ಡ ಬಾಗಿಲು ಅದು ಹಾಕಿದರೆ ಒಳಗೆ ಇಷ್ಟು ದೊಡ್ಡದಿರುತ್ತೆ, ನಾಲ್ಕೈದು ಜನ ಸೇರಿ ಅಂದ್ರೆ ಅಂಥ ಕೈಗಳು ನರಸಿಂಹನದ್ದು. ಅಂಥ ದೊಡ್ಡ ರೂಪ, ಸಾವಿರಾರು ಕೈಗಳು, ಕೈ ಹೋಗುವಾಗ ಹೀಗೆ ಹೀಗೆ ಅಂತ ಹೋಗ್ಬೇಕಾ? ಸಾವಿರಾರು ಕೈಗಳು ಒಂದು ಸಲ ಹೀಗೆ ಹೀಗೆ ಅಂತ ಇದ್ದರೆ ಈ ದೈತ್ಯರೆಲ್ಲ ಬಂದ್ರಂತೆ, ನರಸಿಂಹದೇವರ ಮೇಲೆ ಬೀಳಲಿಕ್ಕೆ ಬಂದರೆ ಪಾಪ ಆತೇನು ಮಾಡಲಿಲ್ಲ, ಆ ಕೈಗಳ ಮಧ್ಯೆ ಸಿಕ್ಕಾಕೊಂಡು ಸತ್ತೋದ್ರಂತೆ. ಅದು ಸುಮ್ಮನೆ ನಡ್ಕೊಂಡು ಬರ್ತಾ ಇದೆ ಎಲ್ಲ ಸತ್ತ ಬಿಡ್ತಾ ಇದ್ದಾರೆ, ಇರುವೆಗಳು ನಮ್ಮ ಕೈ ಮಧ್ಯೆ ಸಿಕ್ಕೊಂಡು ಸತ್ತಾಕೋತಾರೆ, ಆ ಥರ ಇದೆ. ಅಂಥ ಕೈ ಕೃಷ್ಣಂದು ಏನೋ ಬಡಕಲು ಹೀಗಿದ್ದಾನೆ ಅಂತ ತಿಳ್ಕೊಬೇಡಿ, ಅದ್ಭುತವಾದ ಸ್ವಾಮಿ, ಅದರ ಅನಂತ ರೂಪಗಳು, ಆ ಕೈಗಳು ಚಿಂತನೆ ಮಾಡಿ. ಹಾಗಾದರೆ ಹಸ್ತಗಳು ಅಷ್ಟೇ ಅಲ್ವಾ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅರಿವು. ಇನ್ನು ಹಸ್ತದಲ್ಲಿ ಇರತಕ್ಕಂಥ ಪಾಣಿ ಎಂಬ ಇಂದ್ರಿಯ, ಇದು ಗೋಲಕ ಬರೇ, ಇದರಲ್ಲಿ ಪಾಣಿ ಇಂದ್ರಿಯ ಇದೆಯಲ್ಲ, ಆ ಇಂದ್ರಿಯವು ದೇವರದ್ದು, ನಮ್ಮ ಕೈಗೆ ಆಧಾರವಾದ ದೇವರ ಕೈ ಆಗಿದೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳದ್ದು. ನಮ್ಮ ಕೈಯಲ್ಲಿ ಇಂದ್ರಿಯ ಇದೆ, ಯಾವುದು? ಪಾಣಿ ಎಂಬ ಇಂದ್ರಿಯ. ಆ ಪಾಣಿ ಇಂದ್ರಿಯ ಅದಕ್ಕೆ ಆಧಾರವಾದ ದೇವರ ಇಂದ್ರಿಯ ಇರಬೇಕಲ್ಲ, ಆ ದೇವರ ಇಂದ್ರಿಯ ಎಂಥದ್ದು ಅಂದರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಏರ್ಪಟ್ಟದ್ದು ದೇವರ ಈ ಪಾಣಿ ಎಂಬ ಇಂದ್ರಿಯಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ದೇವರ ಕೈ ನಮ್ಮ ಕೈ, ಈ ಕೈಯಲ್ಲಿ ರೇಖೆಗಳಿವೆ ಅಂತ, ಈ ರೇಖೆಗಳಿಗೆ ಆಧಾರವಾಗಿ ದೇವರ ಕೈಯ ರೇಖೆಗಳು ಇವೆ. ಆ ರೇಖೆಗಳಲ್ಲಿ ಎಂಥ ರೇಖೆಗಳಿವೆ? ಧ್ವಜ, ವಜ್ರ, ಅಂಕುಶ, ಪದ್ಮ. ಧ್ವಜ, ವಜ್ರ, ಅಂಕುಶ, ಪದ್ಮ, ಅದಕ್ಕೆ ಹೇಳುತ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಆ ಧ್ವಜ ಮೊದಲಾದ ಲಾಂಛನಗಳು, ಕೈಯ ಲಾಂಛನಗಳು ಅವೆಲ್ಲವೂ ಕೂಡ ಎಂಥದ್ದು ಅಂದರೆ, ಧ್ವಜ ಲಾಂಛನ ದೇವರ ಕೈಯಲ್ಲಿದೆ, ಅದೆಂಥದ್ದು ಅಂದರೆ ಚಿಕ್ಕ ಚಿಕ್ಕ ವಾಸುದೇವ ರೂಪಗಳಿಂದ ತಯಾರಾದ ರೇಖೆ, ಧ್ವಜ ರೇಖೆ. ವಜ್ರ ಸಂಕರ್ಷಣ ರೂಪಗಳಿಂದ, ಹಾಗೆ ಧ್ವಜ, ವಜ್ರ, ಅಂಕುಶ, ಪದ್ಮ, ವಾಸುದೇವ ಸಂಕರ್ಷಣ ಪದ್ಯುಮ್ನ ಅನಿರುದ್ಧ ರೂಪಗಳಿಂದ ತಯಾರಾದ ರೇಖೆಗಳು ದೇವರ ಕೈಯಲ್ಲಿದೆ. ಇದು ಎಲ್ಲ ಕಡೆ ಕೂಡ ಐದು ಕೈಗಳ ನಾಲ್ಕು ಕೈಗಳು ಚಿಂತನೆ ಮಾಡಿ ಎಂದರು. ಇಷ್ಟೆಲ್ಲ ಆದ ಮೇಲೆ ಹೇಳ್ತಾರೆ, ಬೆರಡುಗಳು ಬೇಕಲ್ಲ, ಆ ಬೆರಡುಗಳು ಚಿಂತನೆ ಬೇಕಲ್ಲ, ಆ ಬೆರಡುಗಳು ಚಿಂತನೆ ಬೇಕಾ? ಇಷ್ಟಪ್ಪ ಅಂತ ಹೇಳ್ತಾ ಇದ್ದಾರೆ. ಪೃಥಕ್ ಪೃಥಕ್ ಹಸ್ತ ಚತುಷ್ಟಯ ಸ್ಥಿತ ಅಂಗುಲಿ ಪಂಚಕ ಚತುಷ್ಟಯ, ಐದೈದು ಅಂಗುಲಿಗಳು ನಾಲ್ಕಿವೆ ನಾಲ್ಕು ಕೈಗಳಲ್ಲಿ. ಯಾವುದು ಅಂದರೆ ನಾರಾಯಣ ಅದೇ ರೂಪ ಪಂಚಕ ಚತುಷ್ಟಯ ಮೇಲ್ಗೈ, ಅದರಲ್ಲಿ ಹೆಬ್ಬೆರಳು ನಾರಾಯಣ, ಈ ಬೆರಳು ಮಾತ್ರ ನೋಡಿ ಇಡೀ ಕೈಯೆಲ್ಲ ವಾಸುದೇವ ರೂಪ, ಮೇಲ್ ಹಸ್ತ ವಾಸುದೇವ ರೂಪ, ಬೆರಳುಗಳು ಮಾತ್ರ ಇದು ನಾರಾಯಣ ರೂಪಗಳಿಂದ ಏರ್ಪಟ್ಟ ಬೆರಳು, ಇದು ವಾಸುದೇವ ಸಂಕರ್ಷಣ, ಇದು ಪ್ರದ್ಯುಮ್ನ ಅನಿರುದ್ಧ. ಈ ಥರ ಎಲ್ಲ ಕೈಗಳಿಗೂ ಕೂಡ ಹೆಬ್ಬೆರಳಿನಿಂದ ಕಿರುಬೆರಳುವರೆಗೂ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ತಯಾರಾದ ಭಗವದ್ ರೂಪದ ಬೆರಳುಗಳು. ಮತ್ತೆ ಉಗುರು ಅವನೇ ಕೇಳುತ್ತಾರೆ, ಆ ಉಗುರು ಕೂಡ ನಾರಾಯಣ ರೂಪಗಳಿಂದ ಏರ್ಪಟ್ಟ ಉಗುರು, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಎಲ್ಲ ಕೈಗಳಿಗೂ ಹೀಗೆ ಹೇಳಿದರು. ಒಟ್ಟಾರೆ ದೇವರ ಕೈಗಳು ಶೋಭ ಅಲ್ವಾ? ಪರಿಚಯ ತುಂಬೋದು, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಆ ಅಂಗೈಗಳು ಕೂಡ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಆದರೆ ಆ ಬೆರಡುಗಳು ಮಾತ್ರ ಮತ್ತು ಇವೆಲ್ಲ ವಾಸುದೇವ ಅಲ್ಲ, ಬೆರಡುಗಳಲ್ಲಿ ನಾರಾಯಣ, ಎಲ್ಲಿಂದ ನಾರಾಯಣ? ಇಲ್ಲಿಂದ ಅಲ್ಲ, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಉಗುರು ಇಷ್ಟು ಒಂದು ಚೂರು ನಾನು ಹೇಳಬೇಕು ಅಂತಿದ್ದೇನೆ, ನಾನು ಹೇಳ್ತೇನೆ ಇವತ್ತು ಸ್ವಲ್ಪ ಹೇಳಿಬಿಡ್ತೇನೆ. ಒಂದಂತೂ ಸತ್ಯ, ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ನಾವು ಅಶ್ವಭದ್ರರು ಹೌದಾಗ, ನಾವು ಅಶ್ವಭದ್ರ ಹೌದಾಗ, ದೇವರೇ ಸ್ವತಂತ್ರ, ದೇವರೇ ಸ್ವತಂತ್ರ, ಅವನೇ ಮಾಡಿ ಮಾಡಿಸನೆಂದು ಸ್ಮರಿಸುತ್ತಿರುವುದು ಅಂತ ಸ್ಪಷ್ಟ ಹೇಳಿದರು. ಇವರು ಷೋಡಶ ಸ್ಪಷ್ಟ ಹೇಳುತ್ತಾರೆ, ಬಿಂಬಕ್ರಿಯ ಕ್ರಿಯಾವಾನ್ ಅಂತ ಗೀತಾ ಭಾಷ್ಯದಲ್ಲಿ ಸ್ಪಷ್ಟ ಹೇಳುತ್ತಾರೆ. ಇಂಥ ಕಾಲಕ್ಕೆ ಸ್ವಾಮಿಯೇ ನನ್ನಿಂದ ಒಳಗೆ ದೇವತೆಗಳ ಮೂಲಕ ದೈತ್ಯರ ಮೂಲಕ ಒಳ್ಳೆ ಕೆಟ್ಟ ಕೆಲಸಗಳು ಮಾಡಿಸ್ತಾ ಇದ್ದಾನೆ, ನಾನಾಗಿ ಏನು ಮಾಡಲಾರೆ ಎಂಬುದು ಸ್ಪಷ್ಟ. ಹೌದಾ? ಇನ್ನೊಂದೇನು, ನಮ್ಮಲ್ಲಿ ಕರ್ತೃತ್ವ ಇದೆ, ದೇವರು ಅನುಗ್ರಹಿಸಿದ ಕರ್ತೃತ್ವ, ಪರ ಅಧೀನ ಕರ್ತೃತ್ವ. ದೇವರು ತಿಳಿಸಿದರೆ ತಿಳಿಯುತ್ತೇವೆ, ಇಚ್ಛಾ ಪಡಿಸಿದರೆ ಪಡುತ್ತೇವೆ, ಕ್ರಿಯಾ ಮಾಡಿಸಿದರೆ ಮಾಡುತ್ತೇವೆ. ಹೌದಾ? ಎಷ್ಟಂತೂ ಚೆನ್ನಾಗಿದೆ. ಹಾಗೆ ನಮ್ಮಲ್ಲಿ ಪ್ರಯತ್ನ ಇದೆ, ಪ್ರಯತ್ನ ಇದೆ, ಅದು ದೇವರು ಮಾಡಿಸಿದರೆ ನಡೆಯುತ್ತೆ. ನಮ್ಮ ಪ್ರಯತ್ನ ದೇವರ ಅಧೀನ. ತಾತ್ಪರ್ಯದಲ್ಲಿ ಹೇಳುತ್ತಾರೆ, ಒಂದು ಕೆಲಸ ಆಗಬೇಕಾದರೆ ಜೀವನ ಸ್ವಭಾವ ಅನಾದಿ ಕರ್ಮ ಪುರುಷ ಪ್ರಯತ್ನ ಮೂರು ಬೇಕು ಅಂತಾರೆ. ಆ ಮೂರು ಬೇಕು ಅಂದರೆ ನಮ್ಮ ತಲೆಯಲ್ಲಿ ಬರುತ್ತೆ, ಹಾಗಾದರೆ ನನ್ನ ಪ್ರಯತ್ನ ನಾನು ಮಾಡಿಬಿಡಲ್ಲ, ದೇವರಿಲ್ಲದೆ ಅಂದರೆ ಹೇಳ್ತಾರೆ ಕದೇತ ತ್ರಯಂ, ಈ ಮೂರೂ ಕೂಡ ವಿಷ್ಣೋಃ ವಶಗಂ ಸರ್ವದೈವ, ಶ್ರೀಹರಿಯ ವಶವೇ ಆಗಿದೆ ನಮ್ಮ ಪ್ರಯತ್ನವು. ಇಲ್ಲಿವರೆಗೆ ಚೆನ್ನಾಗಿದೆ. ಮುಂದೆ ಎಲ್ಲಿ ಎಡವು ಬೀಳೋದು ಎಲ್ಲಿ ಅಂದರೆ, ನಮ್ಮ ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ನಾವು ಮಾಡಲೇಬೇಕು, ವಿಧಿ ನಿಷೇಧ ಆಚರಣೆ ಮಾಡಲೇಬೇಕು. ಅಂಥ ಕಾಲಕ್ಕೆ ಯಾರೋ ಅಂದುಕೊಳ್ಳೋಣ ಬ್ರಾಹ್ಮಣರು ಸಂಧ್ಯಾದಿ ಕರ್ಮ ಮಾಡುತ್ತಾ ಇಲ್ಲ, ಏನು ಮಾಡುತ್ತಾ ಇಲ್ಲ ಕೇಳಿದರೆ ಎಲ್ಲ ದೇವರೇ ಮಾಡಿಸ. ವಿಷಯ ಅರ್ಥ ಆಗ್ತಾ ಇದೆಯಾ? ಎಡವೋದಲ್ಲಿ ಮಾಡಿಸಿಲ್ಲ, ಅಯ್ಯ ನೀವು ಮಾಡಿಲ್ಲ, ದೇವರು ಮಾಡಿಸಿಲ್ಲ, ನಾನು ಮಾಡಲಿ ಅಂತ ಖುಷಿಯಿಂದಿದ್ದ, ಸಂತೋಷವಾಗಿದ್ದ, ದೇವರು ಮಾಡಿಸಿಲ್ಲ. ಹಾಗೆ ಒಂದು ವರ್ಗ ಬಂದಿತ್ತು, ಇಲ್ಲಿ ಏನಾಗ್ತಾ ಇದೆ, ಇದು ಶಾಸ್ತ್ರ, ಸ್ವಾಮಿ ನಮ್ಮಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದು ಸತ್ಯವಾದ ವಿಚಾರ. ಇದನ್ನು ಕೆಲವು ವರ್ಗ ಏನು ಮಾಡಿ, ಒಂದು ವರ್ಗ ಬಂತು ರಂಗ ವರ್ಗ ಅಂತ ಬಂತು. ರಂಗ ಮಾಡಿಸ್ತಾರೆ, ರಂಗ ಪ್ರೇರಣೆಯ ರಂಗ ಪ್ರೀತಿ ಅಂತ ಕೆಲವು ಹೊರಟು, ಅವರೇನು ಮಾಡಿದರೆ ಅದನ್ನು ಇದನ್ನು ಅಪಾರ್ಥ ಮಾಡಿಕೊಂಡು ಏನು ಮಾಡಿದರು, ಹಾ ಏಕಾದಶಿ ಹೊರಗಿಂದ ಚಿಪ್ಸ್ ಎಲ್ಲ ತರಿಸೋದು, ದೋಸೆ ತರಿಸೋದು, ತಿಂದು ಬಿಡೋದು, ತಿಂದುಬಿಟ್ಟು ರಂಗ ಮಾಡಿಸಿದ, ಹಾ ಮಾಡಿಸಿದ. ಮುಂದೆ ಹಾಯ್ ಏನಿಲ್ಲ ರಂಗ ಮಾಡಿಸಿರಾಗಿದ್ದ. ಇಂಥ ಪ್ರವೃತ್ತಿ ತಪ್ಪು, ಇದು ತಪ್ಪು. ಯಾಕೆ ಅಂದರೆ ಸ್ವಾಮಿ ಏನು ಮಾಡ್ತಾ ಇದ್ದಾನೆ ಗೊತ್ತ? ನಾನು ಸ್ವಲ್ಪ ಹೇಳೋ ಸರಿಯಾಗಿ ಕೇಳ್ತೀರಾ? ನಿದ್ದೆ ಬರ್ತಾ ಇದೆಯಾ? ಇಲ್ಲಲ್ಲ, ನಿದ್ದೆ ಬರ್ತಾ ಇದ್ರೆ ನಾಳೆ ಹೇಳ್ತೀನಿ. ಒಳ್ಳೆ ವಿಷಯ ಇದು, ತಿಳ್ಕೊಳ್ಳೋದಾಗಿದ್ರೆ ಎಡಬೇಡಿ, ಚೆನ್ನಾಗಿ ತಿಳ್ಕೊಬೇಕು. ಈಗ ದೇವರೇ ನಮ್ಮಿಂದ ಎಲ್ಲ ಮಾಡಿಸ್ಬೇಕು. ಹೌದಾ? ಹೌದಾ ಅಲ್ವಾ? ಎಲ್ಲ ಮಾಡಿಸ್ತಾರೆ, ಇದನ್ನು ಗೊತ್ತಾಯಿತು. ಇದು ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಲ್ಲ, ಆದರೆ ಬೆಳಿಗ್ಗೆದ್ದ ಕೂಡಲೇ ಇದರಲ್ಲಿ ನೆನಪಿರುತ್ತ? ಯಾವುದು ನೆನಪಿರಲ್ಲ. ಹಟ್ ಅಂತ ಹೇಳುತ್ತೀರಾ, ಹೇಗೆ ಮಾಡಬೇಕು ಹಾಕಿ ಮಾಡಬೇಕು ಅಂತ ಹೊರಡ್ತಾ ಇರ್ತೀರಾ. ಹೊರಡೋ ಕಾಲಕ್ಕೆ ಮನೆಯಲ್ಲಿ ಹೇಗೆ ಮಾಡಬೇಡ ಅಂದರೆ ಹಾಂ ಸರಿ ಬಿಡ್ತೀರಿ ಮಾಡೋಣ ಮಾಡ್ತೀರಾ, ಹೊರಟು ಹೋಗ್ತಾ ಇರ್ತೀರಾ. ಮಧ್ಯದಲ್ಲಿ ನೆನಪಾಗುತ್ತೆ ಏನಂತ, ಎಲ್ಲ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ, ಕೃಷ್ಣ ನೀ ಮಾಡಿಸಿದ್ಯಾ ಅಂತೀರಾ. ಹೌದಾ? ಇದು ನಡೆಯೋ ಕ್ರಮ. ಸ್ವಾಮಿ ಅಸ್ವತಂತ್ರವಾದ ನಮ್ಮಲ್ಲಿ ತಾನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಸದಾ ಕಾಲ ಕೊಡಲ್ಲ. ಏನು ಮಾಡುತ್ತಾನೆ ಅದನ್ನು ಮರೆಸಿ ನಾ ಮಾಡಬೇಕು ನಾ ಮಾಡಬೇಕು ಅಂತ ಹುಟ್ಟಿಸಿ ಮಾಡಿಸ್ತಾ 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 ಬರ್ತಾನೆ. ಇದು ಪ್ರವೃತ್ತಿ, ದೇವರು ತರುವಂಥ ಪ್ರವೃತ್ತಿ. ಅದಕ್ಕೆ ನೋಡಿ ಎಲ್ಲ ದೇವರೇ ಮಾಡಿಸ್ತಾರೆ, ಆದರೆ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ತಾತ್ಪರ್ಯ, ದೇವರಿಲ್ಲದೆ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ಯಾರು ಹೇಳೋದಲ್ಲ. ಜನಕ್ಕೆ ಅರ್ಥ ಆಗ್ತಾ ಇದೆ. ನಾನು ಎಲ್ಲಿ ತೋರ್ತಾ ಇದ್ದೇನೆ ಅಂದ್ರೆ ದೊಡ್ಡವರ ಮಾತಿಗೂ ಜನರ ಅರ್ಥಕ್ಕೂ ಮಧ್ಯೆ ತೋರ್ತಾ ಇದ್ದೇನೆ. ಸಾಮಾನ್ಯ ನಾನು ಹೇಳಿದೆ ಎಲ್ಲ ದೇವರೇ ಮಾಡಿಸೋದು, ಆದ್ರೆ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಎಂದು ಕೂಡ ನಿಂತಲಾಗಿ ನನಗೆ ಬರುತ್ತೆ. ನಮ್ಮ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ ಅಂತ ಆ ಅರ್ಥದಲ್ಲಿ ದೊಡ್ಡವರು ಹೇಳಿಲ್ಲ. ಏನ್ ಹೇಳಿದ್ರು? ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಅಂದ್ರೆ ದೇವರು ಮಾಡಿಸುವ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ಅವಾಗ ಮತ್ತೆ ಪ್ರಶ್ನೆ, ದೇವರೇ ಮಾಡಿಸೋ ಕಾರ್ಯಕ್ರಮ ನಾ ಮಾಡೋದು ನಮ್ಗೆ ಉಪದೇಶ ಕೊಡ್ತೀರಾ? ದೇವರೇ ಮಾಡಿಸೋ ಕಾರಕ್ಕೆ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಅಂತ ಯಾಕೆ ಹೇಳ್ತೀರಾ ಅಂದ್ರೆ ದೇವರು ಹೇಗೆ ಮಾಡಿಸ್ತಾರೆ ಗೊತ್ತಾ? ನಿಮಗೆ ಮಾಡಿಸೋ ಕಾರಕ್ಕೆ ನೋಡು ಹೀಗೆ ಮಾಡಿಸ್ತಾ ಇದ್ದೀನಿ, ಹೀಗೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಮಾಡಿಸೋಣ. ದೇವರು ನಿಮಗೆ ಹೀಗೆ ಮಾಡಿಸ್ತಾ ಇದ್ದೀನಿ ನೋಡಪ್ಪ 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 ಅಂತ ಎಲ್ಲೂ ಹೇಳಲ್ಲ. ಒಳಗೆ ಇದು ಸೈಲೆಂಟ್ ಆಗಿ ಮಾಡಿಸ್ತಾ ಬಂದ್ಬಿಡ್ತಾ ಇರ್ತಾನೆ, ಏನು ಗೊತ್ತಾಗಲ್ಲ. ಕನಸಿಲಾದರೂ ತನ್ನ ಪಾದದ ನೆನವನಿಗೆ ಮಾಡಿಸ್ತಾ ಇರ್ತಾನೆ. ಅಂತ ಕಾಲಕ್ಕೆ ಅದು ಹೇಳಿದ್ರು, ನೋಡಯ್ಯ ದೇವರು ನಿನ್ನಲ್ಲಿ ನಿಂತು ಯಾವ್ದು ಮಾಡಿಸ್ಬೇಕು ಮಾಡಿಸ್ತಾ ಇರ್ತಾನೆ, ಅವಾಗ ನೀನ್ ಮಾಡ್ಲೇಬೇಕು. ದೇವರು ಮಾಡಿಸಿದ್ದು ಮಾಡ್ಲೇಬೇಕು, ನಿನ್ನ ಪ್ರಯತ್ನ ನಡೆಯುತ್ತೆ. ಇಷ್ಟು ಸ್ವಾಮಿ ಹೇಳಿದ್ದು. ನೀನು ಹೀಗಿರಬೇಕು ಅಂತ ವಿಧಿ, ಹೀಗಿರಬಾರದು ಅಂತ ನಿಷೇಧ, ಎರಡು ಶಾಸ್ತ್ರದಲ್ಲಿ ಕೊಟ್ಟಿದ್ದೇನೆ. ಆಯ್ತಾ, ದೇವರು ಕೊಟ್ಟಿದ್ದಾರೆ. ನಮ್ಮಲ್ಲಿ ನಿಂತು ಬೆಳಿಗ್ಗೆದ್ದು ತಾನೇ ಮಾಡಿಸ್ತಾ ಇದ್ದಾನೆ ಎಂಬುದು ಮರೆಸಿ ನಮ್ಮಲ್ಲಿ ಚಟುವಟಿಕೆ ತರ್ತಾನೆ, ತರಿಸಿ ಆ ಲಿಸ್ಟ್ ನೋಡಿಸ್ತಾನೆ, ಹೀಗಿರಬೇಕು ನಾನು ಅಂತ ಪ್ರಯತ್ನ ಪಡಿಸ್ತಾನೆ. ಹೌದಾ? ಇಷ್ಟೇನೆ ಆಗ್ತಾ ಇರೋದು? ಬೆಳಿಗ್ಗೆ ಎದ್ದು ಕೂಡಲೇ ಗುರುಮಂತ್ರ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಬರ್ತಾ ಇದೆ ಇಲ್ವ ನಿಮ್ಮಲ್ಲಿ? ಯಾರಾದರೂ ಬೆಳಿಗ್ಗೆ ಎದ್ದು ಕೂಡಲೇ ದೇವರು ಮಾಡಿಸಲಿ ಎಂದು ಕೂತಿದ್ದೀರಾ? ಯಾರು ಕೂಡಿಲ್ಲ, ಕೂಡಿಸ್ತಾ ಇಲ್ಲ, ಓಡಿಸ್ತಾ ಇದ್ದಾನೆ. ಹೌದಾ? ಸರಿ, ಹಾಗೆ ಭಗವಂತ ಮಾಡಿಸೋ ಕಾಲಕ್ಕೆ ವಿಧಿಗಳೇನು ಬರುತ್ತೆ? ಮಾಡು 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 ಅಂತ ಬರುತ್ತೆ. ಒಳಗಿದ್ದ ದೇವರು ನಮ್ಮಲ್ಲಿ ನಿಂತು ಅದನ್ನು ಗ್ರಹಣ ಮಾಡಿಸಿ ನಾ ಮಾಡಬೇಕು ನಾ ಮಾಡಬೇಕು ಅಂತ ಕೊಟ್ಟು ಮಾಡಿಸ್ತಾನೆ. ಅದಕ್ಕೆ ವಿಧಿಗಳೆಲ್ಲ ಹಾಗೆ ಬರ್ತಾ ಇವೆ. ಈಗ ಇಲ್ಲಿ ಎಲ್ಲ ವಿಧಿಗಳು ಹೇಳಿದ್ದಾನೆ, ದೇವರೇ ಮಾಡಿಸ್ತಾ ಇದ್ದಾನೆ, ಎಚ್ಚರವೂ ಕೊಟ್ಟಿದ್ದಾನೆ ನಿಮಗೆ. ಹೌದಾ? ಆದರೆ ಬೆಳಿಗ್ಗೆ ಒಂದು ದಿವಸ ಗುರುಮಂತ್ರ ಆಗಲಿಲ್ಲ. ಆಗ್ಲಿಲ್ಲ ಅಂದ್ರೆ ಅಗತ್ಯ ಅಂತ ನಿಮಗೂ ಗೊತ್ತು, ಮಾಡಲಿಲ್ಲ. ಸೋಮಾರಿತನ, ಸ್ವಲ್ಪ ಏನೋ ಒಂದು ನೆಪ ಇಟ್ಟುಕೊಂಡು ಬಿಡಲ್ಲ, ನೀವು ಬಿಟ್ಟಿದೆ ಅಂದ್ಕೊಂಡು ಇವತ್ತಿಗೆ ಗುರುಮಂತ್ರ ಧಾಮ ಅಂತ ಬಿಟ್ಟು ಏನೋ ಆಯ್ತಾ ಆಗಿಲ್ಲ. ನಿಮ್ಮಲ್ಲಿ ಬುದಿಯಾಟ ಶುರು ಆಗುತ್ತಾ ಇಲ್ಲ? ಅಯ್ಯೋ ಬಿಟ್ಟೆ, ಅಯ್ಯೋ ಬಿಟ್ಟೆ, ಅಯ್ಯೋ ಬಿಟ್ಟೆ ಅಂತ ಬರ್ತಾನೇ ಇಲ್ಲ. ಹೌದಾ? ಇಲ್ಲ ಬರತ್ತ? ಅದು ನೀವು ತಂದುಕೊಂಡಿದ್ದ, ಅವನೇ ಕೊಟ್ಟ. ಇವಾಗ ಏನು ಮಾಡಿದ ಭಗವಂತ? ವಿಧಿ ನಿಷೇಧಗಳು ಕೊಟ್ಟ, ನಿಮ್ಮಲ್ಲಿ ಪ್ರವರ್ತನೆ ಕೊಟ್ಟ, ಅದರ ಪ್ರಕಾರ ನಾನಿಲ್ಲ ನಾನಿಲ್ಲ ಅಂತ ನಿಮ್ಮಲ್ಲಿ ದುಃಖ ಕೊಟ್ಟ. ಇದು ಸಹಜವಾದ ಪ್ರವೃತ್ತಿ. ಹೌದಾ? ಸಹಜವಾದ ಪ್ರವೃತ್ತಿ. ಹಾಗಲ್ಲದೆ ಈ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳದೆ ಇರುವವರು ಯಾರಿರ್ತಾರೆ? ಅಪಾರ್ಥ ಮಾಡಿಕೊಂಡವರು ಏನ್ ಮಾಡ್ತಾರೆ ಅಂದ್ರೆ, ದೇವರು ಮಾಡಬಾರದ್ದನ್ನ ದೇವರು ನಮ್ಮಿಂದ ಮಾಡಿಸಿದರೆ ಪಶ್ಚಾತ್ತಾಪ ಕೊಟ್ಟೇ ಕೊಡತಾನೆ, ಇದು ರೂಲ್ ಆಯ್ತು ಇಲ್ಲಿ. ಹೌದಾ? ಆದರೆ ಕೆಲವರಿಗೆ ಏನ್ ಮಾಡ್ತಾನೆ, ಇದು ಕೇಳಿದಾಗ ಅಂದರೆ ಅಪಾರ್ಥ ಮಾಡಿಕೊಂಡವರಿಗೆ ಬಿಡಿಸ್ತಾನೆ, ದೇವರು ಬಿಡಿಸುದ ನಂದೇನು ಅಂತ ಖುಷಿಯಿಂದ ಕೂಡುವಂತೆ ಮಾಡ್ತಾನೆ. ಈ ಸ್ಥಿತಿ ಸರಿಯಲ್ಲ. ಇವಾಗ ಕ್ಷತ್ರಿಯರಿರ್ತಾರೆ, ಬ್ರಾಹ್ಮಣರಿರ್ತಾರೆ, ಮತ್ತೆ ಜಪ ಪೂಜಾ ಎಲ್ಲ ಮಾಡಬೇಕು, ಮಾಡುತ್ತಾ ಇಲ್ಲ, ಸುಮ್ಮನೆ ಕೂತ. ಕೂತಂತಕ್ಕೆ ದುಃಖ ಬಂತ ನಿಮಗೆ? ಬಂದಂತೇನೆ? ಹೌದಪ್ಪ, ನಾನಿರಬೇಕಾಗಿದ್ದು ಹೀಗೆ ಈ ಥರ ಇರ್ತಾ ಇಲ್ಲ, ಅಯ್ಯೋ ಅಂತ ದುಃಖ ಬಂತ. ಆದರೂ ಕೂಡ ಕೇಳಿಕೊಂಡ, ಏನಂತ, ದೇವರೇ ಮಾಡಿಸಿಲ್ಲ ನನ್ನಿಂದ, ಏನು ಸತ್ಯವಾದನೆ ಮಾಡಿಸಿಲ್ಲ. ಅದಕ್ಕೆ ಕಾರಣ ಏನು? ನನ್ನದೇ ಕರ್ಮ. ಹೌದಾ? ನನ್ನದೇ ಕರ್ಮ. ಆ ಕರ್ಮ ಇದ್ದದ್ದಕ್ಕೆ ಹೀಗಾಯಿತಲ್ಲ ಅಂತ ದುಃಖದಿಂದ, ಸ್ವಾಮಿ ಇಂಥ ಕರ್ಮ ಕಳೆದು ನನ್ನ ಅನುಷ್ಠಾನ ಮಾಡಿಸಯ್ಯ ಅಂತ ಕೇಳಿಕೋಬೇಕಾ? ಅದು ಸಹಜವಾದ ಸಜ್ಜೀವಿಯ ಲಕ್ಷಣ, ದೇವರು ಹಾಗೆ ಮಾಡಿಸ್ತಾನೆ. ಒಂದು ವೇಳೆ ಜೀವಿಯಲ್ಲಿ ಇನ್ನ ಪಾಪ ಕರ್ಮ ತುಂಬಿದ್ರೆ ಇಂಥದ್ದು ಕೇಳಿದಾಗ ಅವರಲ್ಲಿ ಏನು ಮಾಡಿಸ್ತಾನೆ ಭಗವಂತ? ಕೆಟ್ಟ ಕರ್ಮ ಮಾಡಿಸ್ತಾನೆ, ದೇವರು ಮಾಡಿಸಿದ ಅಂತ ಸುಮ್ಮನೆ ಕೊಡುವಂತೆ ಮಾಡ್ತಾನೆ ಖುಷಿಯಿಂದ. ಅಂದ್ರೆ ಏನಂತ ಅರ್ಥ? ಅವರಲ್ಲಿ ಪಾಪ ಕರ್ಮ ತುಂಬಿದೆ, ಅದಕ್ಕೆ ದೇವರು ಪಶ್ಚಾತ್ತಾಪ ಕೊಡತಾ ಇಲ್ಲ ಅಂತ ಅರ್ಥ. ಹಾಗಾದರೆ ಯಾರಾದರೂ ವಿಧಿ ನಿಷೇಧಗಳಿಗೆ ವಿರುದ್ಧವಾಗಿ ಮಾಡಿ ದೇವರು ಮಾಡಿಸಿದ್ರು ಅಂತ ಕೂತ್ರ ಈ ಸಿದ್ಧಾಂತ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಅಂತ ಅರ್ಥ. ಹೌದಾ? ಸರಿಯಾ? ಹಾಗಾದ್ರೆ ಯಾರು ನೋಡೋಣ. ಬ್ರಾಹ್ಮಣ ಇದ್ದಾನೆ, ತಾನು ಮಾಡಬೇಕಾಗಿದೆ ಮಾಡುತ್ತಾ ಇದ್ದಾನೆ, ಮಾಡಿಲ್ಲ ಖುಷಿಯಿಂದ ಕೂತ, ಅವನು ತಪ್ಪು ಅಲ್ವ? ಯದ್ಯಪಿ ದೇವರೇ ಮಾಡಿಸ್ತಾ ಇರೋದು, ಅವನು ಮಾಡಿಲ್ಲ ಅಂತ ಖುಷಿಯಿಂದ ಕೂತರೆ ತಪ್ಪೆ, ಪಶ್ಚಾತ್ತಾಪ ಬಂದರೆ ದೇವರು ಕೊಟ್ಟರೆ ಸರಿಯಾಗಿದೆ. ಹಾಂ, ಕ್ಷತ್ರಿಯ ರಾಜ್ಯ ಆಡಬೇಕು, ಪ್ರಿಯವ್ರತ ರಾಜ ಕ್ಷತ್ರಿಯ ರಾಜ್ಯ ಆಡಬೇಕಾಗಿತ್ತು, ಮೂಗು ಹಿಡ್ಕೊಂಡು ಕೂತ, ಬ್ರಹ್ಮದೇವರು ಬಂದರು, ಸರಿಯಲ್ಲ ನೀನು ಮಾಡಬೇಕಾದ ಧರ್ಮ ನೀನು ಮಾಡಲೇಬೇಕು ಅಂತ ಹೇಳಿದರು. ಆವಾಗ ದೇವರ ಪ್ರೀತಿ ಆಗುತ್ತೆ ಅಂತ ಉಪದೇಶ ಕೊಟ್ಟರು. ಹೌದಾ? ದೇವರೇನು ಮಾಡಿದ? ಪ್ರಿಯವ್ರತ ರಾಜರಲ್ಲಿ ನಿಂತು ಬ್ರಹ್ಮದೇವರ ಉಪದೇಶ ಸ್ವೀಕಾರ ಮಾಡುವಂತೆ ಮಾಡಿ ಆತನಿಂದ ರಾಜ್ಯ ಆಡಿಸಿದ. ಹಾಗೆ ವೈಶ್ಯವರ್ಗ, ಹಾ, ಅವರು ವ್ಯಾಪಾರ ವೃತ್ತಿ ಅದು ಮಾಡಲೇಬೇಕು, ಸರಿಯಾಗಿ ಮಾಡಲೇಬೇಕು, ಮಾಡದೆ ದೇವರನ್ನ ಎಲ್ಲ ದೇವರೇ ಮಾಡಿಸ್ತಾರಂತೆ, ಹಾ, ಅಂಗಡಿಗೆ ಹೋಗಲ್ಲ, ಏನು ಮಾಡಲ್ಲ, ಖುಷಿಯಿಂದ ಇದ್ದು ಬಿಟ್ರೆ ಪುರಾಣಕ್ಕೆ ಬರೋದು ಎಲ್ಲ ಮಾಡೋದು ಮಾಡೋದು. ಹೌದು, ಹಾ, ಅಂಗಡಿ ನೋಡ್ಕೊಳ್ಳಲ್ಲ, ಏನು ನೋಡಲ್ಲ, ತಿರುಗಾಡ್ತೇನೆ ಅಂದ್ರೆ ಅದು ತಪ್ಪ. ಆ ದೇವರು ಮಾಡಿಸಿದ, ನಾನೇನ್ ಮಾಡಲಿ ಅಂದ್ರೆ ಆ ಪ್ರವೃತ್ತಿ ತಪ್ಪಾದ ಪ್ರವೃತ್ತಿ. ಯದ್ಯಪಿ ಅವರಲ್ಲಿ ಏನು ಬರಬೇಕಾಗಿತ್ತು, ನಾನಿರಬೇಕಾಗಿತ್ತು ಹೀಗೆ, ನಾನಿರಬೇಕಾಗಿತ್ತು ಹೀಗೆ, ದೇವರು ನನ್ನ ಹೀಗಿಟ್ಟಿಲ್ಲ ಅಂದರೆ ನನ್ನಲ್ಲೇ ಏನೋ ಬುಡ ಕೂತಿದೆ ತಪ್ಪಾದದ್ದು, ಅದು ಸರಿಯಾಗಬೇಕು ಅಂತ ಗೊತ್ತಾಗುತ್ತಲ್ಲ. ಹೌದಾ? ಹೌದಾ? ಇಲ್ಲಿ ಏನಾಗ್ತಾ ಇದೆ, ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಕೇಳ್ಕೊಂಡ್ಬಿಟ್ರೆ ಜನ ಎಲ್ಲ ಕೂಡ ಏನು ಮಾಡದೆ ಕೂತು ಬಿಡುತ್ತಾರೆ, ಎಲ್ಲ ದೇವರೇ ಮಾಡಿಸಿದ್ದಾರೆ ಅಂತ ಖುಷಿಯಿಂದಿದ್ದು ಬಿಡುತ್ತಾರೆ ಎಂಬ ಒಂದು ವಾದ ಬರ್ತಾ ಇದೆ. ನೀವೆಲ್ಲ ಹೇಳ್ತಾ ಇದ್ದೀರಾ, ಎಲ್ಲ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ, ಬೆಳಿಗ್ಗೆ ಎಲ್ಲ ದೇವರೇ ಮಾಡಿಸ್ಬೇಕು ಕೊಡ್ತಾ ಇದ್ದೀರಾ? ಇಲ್ಲಲ್ಲ, ಪಾಪ ಮಾಡಿಸಿದ್ರೆ ಪಶ್ಚಾತ್ತಾಪ ಬರ್ತಾ ಇದೆಯಾ? ಬರ್ತಾ ಇದೆಯಲ್ಲ. ಬರ್ದಾಗಿದ್ರೆ ಅಯ್ಯೋ ನಮ್ಗೆ ಪಶ್ಚಾತ್ತಾಪನೂ ಬರ್ತಾ ಇಲ್ಲ ಅಂದ್ರೆ ಪಶ್ಚಾತ್ತಾಪನೂ ಬರುತ್ತಾ? ಅಂದ್ರೆ ಯಾವ ವ್ಯಕ್ತಿಗಾದ್ರೂ ಅದು ಬರಲಿಲ್ಲ ಅಂದ್ರೆ ತಪ್ಪಾಗಿ ಕೇಳ್ಕೊಂಡ್ರು ಅಂತ ಅರ್ಥವ? ಇಂಥ ವ್ಯಕ್ತಿಗಳಿಂದ ಏನಾಯಿತು, ಪ್ರತಿಯೊಂದು ಹೇಳ್ತಾ ಇದ್ದೇನೆ, ಇಂಥ ವ್ಯಕ್ತಿಗಳಿಂದ ಏನಾಯಿತು, ಅಪಾರ್ಥ ಮಾಡಿಕೊಂಡ ವ್ಯಕ್ತಿಗಳು ಎಲ್ಲ ದೇವರೇ, ದೇವರೇ ನಮ್ಮಿಂದ ಮಾಡಿಸೋದು, ದೇವರೇ ಮಾಡೋದಲ್ಲ, ನಮ್ಮಿಂದ ಮಾಡಿಸ್ತಾನೆ, ನಮ್ಮಿಂದ ಮಾಡಿಸೋ ಕಾಲಕ್ಕೆ ಆ ಪಶ್ಚಾತ್ತಾಪ ಕೊಟ್ಟೇ ಕೊಡ್ತಾನ ಅಂತ. ಅದಕ್ಕೆ ದಾಸರ ಹೇಳುತ್ತಾರೆ, ಮಾಡಿಸಿದರೆ ಕೇಳು ಪಶ್ಚಾತ್ತಾಪ ಬೀಳು ಅಂತಾರೆ. ಇಂಥವ್ರು ಏನ್ ಮಾಡಿದ್ರು, ಎಲ್ಲ ದೇವರು ಏನು ಪರವಾಗಿಲ್ಲ ಖುಷಿಯಾಗಿರ್ತೇನೆ ಅಂತ ಅಪಾರ್ಥ ಮಾಡಿಕೊಂಡ ವ್ಯಕ್ತಿಗಳ ತರಂಗದಂತಲ್ಲ. ಇದರಿಂದ ಏನಾಯಿತು, ದೊಡ್ಡವರೆಲ್ಲ ನೋಡಿದ್ರು, ಅಪ್ಪ ಈ ಜನಕ್ಕೆ ಏನು ಹೇಳಿದ್ರು ಅಪಾರ್ಥ ಮಾಡಿಕೊಳ್ತಾರೆ, ಯಾರು ಸರಿಯಾಗಿ ಅರ್ಥ ಮಾಡಿಕೊಂಬಲ್ಲ ಅಂತ ಹೇಳಿ ಪ್ರಧಾನವಾದ ಅಂಶ, ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ, ಒಂದು ಚೂರು ಪ್ರಯತ್ನವಾದರೂ ದೇವರಿಲ್ಲದೆ ನನಗೆ ಮಾಡಲಿಕ್ಕಾಗಲ್ಲ ಎಂಬುದನ್ನ ಬಚ್ಚಿಟ್ಟು ಇದು ಹೇಳಿದ್ರೆ ಹಳಾಗಿ ಹೋಗ್ತಾರೆ ಅಂತ ಏನು ಮಾಡಿದ್ರು, ನಿಮ್ದು ನೀವೇ ಮಾಡಿ, ನಿಮ್ದು ನೀವೇ ಮಾಡಿ ಅಂತ ಮಂತ್ರೋಪದೇಶ ನಡೀತಾ ಬಂತು. ಯಾಕೆ? ಇಂಥ ವರ್ಗ ಮಧ್ಯೆ ಹುಟ್ಟಿದ್ದರಿಂದ. ಅದರಿಂದ ಏನಾಯಿತು, ಸಮಾನ ಎಲ್ಲರೂ ಬಾಯಿಗೂ ಮಾಡಿದ್ರು, ಎಲ್ಲರೂ ಮಾಡ್ತಾರೆ, ಆಚಮನ ನಂದೊಂಚೂರು ಮಾಡಬೇಕು, ಗುರುಮಂತ್ರ ನಂದೊಂಚೂರು ನಾ ಮಾಡಬೇಕು, ಎಲ್ಲದರಲ್ಲೂ ಪ್ರಯತ್ನ ನಂದು ನಾ ಮಾಡಬೇಕು, ನಂದು ನಾ ಮಾಡಬೇಕು ಅಂತ ತಲೆಗೆ ಬಂತು ಎಲ್ಲರಿಗೂ ಕೂಡ. ಅವಾಗ ಏನಾಯಿತು, ಎಲ್ಲರಿಗೂ ಒಂದು ಆಚಮನ ಮಾಡಿದರೆ ಸಾವಿರಾರು ನೀಚ ಜನ್ಮಗಳು ಬರುವ ಸಂಸರ್ಗ. ಏನಾಯಿತು, ಒಂದು ಭದ್ರವಾಗಿರಬೇಕು ಹೋಗಿ ಅದನ್ನು ಹೇಳಿದರೆ ಯಾರೋ ಕೆಲವರು ಎಲ್ಲರಿಲ್ಲ ತಪ್ಪು ತಿಳಿದಿರಲ್ಲ, ಯಾರೋ ಕೆಲವರು ತಪ್ಪು ತಡೆದರೆ ಅಂಥವರ ಪ್ರಭಾವದಿಂದ ಎಲ್ಲರ ಬಾಯಿಯೂ ಕೂಡ ಬೇಡ ಬೇಡ ನೀವೇ ಮಾಡಿ ನೀವೇ ಮಾಡಿ ಅಂತ ಹೇಳುವುದು ಬರ್ತಾ ಇಲ್ಲ. ಇದು ಎಚ್ಚರದ ಬಿಟ್ಟುಕೊಳ್ಳಿ. ಯಾರಾದರೂ ನಿಮ್ಮ ಮಧ್ಯದಲ್ಲಿ ಬಂದು ಎಲ್ಲ ದೇವರೇ ಮಾಡಿಸಿದ್ರು ಅಂತ, ಎಲ್ಲ ದೇವರೇ ಮಾಡಿಸೋದು ಅದರಲ್ಲಿ ಎರಡು ಎರಡು ಕಾಣಿಸಿದ್ರು ತಪ್ಪಿಲ್ಲ, ಆದರೆ ತಪ್ಪು ನಡೆದಾಗ ಪಶ್ಚಾತ್ತಾಪ ಬರಬೇಕು. ದೇವರು ನಡೆಸಿದ್ದಕ್ಕೆ ಗುರುಹದು ಪಶ್ಚಾತ್ತಾಪ ಬರ್ತಾ ಇಲ್ಲ, ಈ ವ್ಯಕ್ತಿಗೆ ಏನೋ ದೋಷ ಇದೆ ಅಂತ ಅರ್ಥ ಅಷ್ಟೇ ಹೊರತು ಕೆಟ್ಟ ಕೆಲಸ ನಡೆದಾಗ ಅಯ್ಯೋ ಅಂತ ದುಃಖ ಆ ವ್ಯಕ್ತಿಯಲ್ಲಿ ಬರಲಿಲ್ಲ ಅಂದರೆ ದೇವರು ಪಶ್ಚಾತ್ತಾಪ ಕೊಡ್ತಾ ಇಲ್ಲ ಅಂದರೆ ಏನೋ ಕರ್ಮ ಕೂತಿದೆ ಅಂತ ಅರ್ಥ. ಆದ್ದರಿಂದ ಆ ವ್ಯಕ್ತಿ ಹಾಗಿದ್ದಾನೆ ಅಂತ ಅರ್ಥ. ಅದು ನೋಡಿಬಿಟ್ಟು ನಾವು ಕೂಡ ದೇವರೇ ಮಾಡಿಸಿದ ನಾ ಖುಷಿಯಾಗಿರೋಣ ಅಂಬುವ ಪ್ರವೃತ್ತಿ ತಪ್ಪು. ಆದ ಕಾರಣ ಎಂದೆಂದು ಸ್ವಾಮಿ ಆ ವಿಧಿಚ್ಛೇದ ಕೊಟ್ಟಿದ್ದಾನೋ ಅವನೇ ನಮ್ಮಲ್ಲಿ ಬುದ್ಧ ಕೊಟ್ಟು ಮಾಡಿಸ್ತಾನೆ ಎಂದು ಆ ವಿಧಿಗೆ ನಿಷೇಧಕ್ಕೆ ತಕ್ಕಂತೆ ನಮ್ಮನ್ನು ಇಟ್ಟಿಲ್ಲ ಪಶ್ಚಾತ್ತಾಪ ಖಚಿತವಾಗಿ ಕೊಡ್ತಾನೆ ಅಂತ ಭಗವಂತ ಸಜೀವ ರಾಶಿಗಳಿಗೆ. ಆದರೆ ಆ ಪಶ್ಚಾತ್ತಾಪ ಬರಲಿಲ್ಲ, ಏನೋ ಪ್ರಾರಬ್ಧ ಕರ್ಮ ಕೂತಿದೆ ಅಂತ ಅರ್ಥ. ಪಕ್ಕದವರು ನೋಡಿ ನಾವು ಅಯ್ಯೋ ಸ್ವಾಮಿ ದೇವರೇ ಕೊಡ್ತಾ ನೋಡಿ ಎಲ್ಲರೂ ಮಾಡಿಸ್ತಾನೆ ಇದನ್ನ. ಆದ ಕಾರಣ ಪಶ್ಚಾತ್ತಾಪ ಕೆಟ್ಟ ಕೆಲಸವಾದರೆ ಅದಕ್ಕೆ ತಕ್ಕಂತೆ ದೇವರಲ್ಲಿ ಪ್ರಾರ್ಥನೆ ನಡೆಯಲೇಬೇಕು, ಸ್ವಾಮಿ ನಿಲ್ಲಿಸಲ್ಲ ಅಂತ. ಇದು ಸರಿಯಾದ ಆಚಾರ ಶಾಸ್ತ್ರ. ನಾ ಯಾಕಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಏನು ಮಾಡಬೇಕು ಮಾಡದೆ ಸುಮ್ಮನೆ ಕೂತು ಬಿಟ್ಟು ಅಂದರೆ ಆ ರೀತಿ ಪ್ರವರ್ತನೆ ಬಂದು ಅಬಾರ್ಥ ಆಗಿ ಎಲ್ಲ ದೇವರೇ ಮಾಡಿಸಿದ್ರು ನನಗೆ ಅಂತ ಕೂತರೆ, ಮಾಡಬೇಕಾದ ಕೆಲಸ ಬಿಟ್ಟು ಕೂತರೆ ತಪ್ಪಾದ ತಿಳುವಳಿಕೆ, ಶಾಸ್ತ್ರವನ್ನು ತಪ್ಪಾಗಿ ತಿಳಿದಿದ್ದಾರೆ ಅಂತ ಅರ್ಥ. ನಿಮಗೆ ಯಾರಾದರೂ ಅಂಥವರು ಕಂಡರೆ ಹಾಗಿದ್ದರೆ ಹೇಗೆ ಲಕ್ಷಣ ಏನು ಅಂದರೆ ಕ್ಷತ್ರಿಯರಾಗಿ ಅವರ ಧರ್ಮ ಮಾಡದೆ ಬಿಟ್ಟು ಸುಮ್ಮನೆ ಕೂತವರು, ಬ್ರಾಹ್ಮಣರಾಗಿ ಅವರ ಧರ್ಮ ಮಾಡದೆ ದೇವರೇ ಮಾಡಿಸ್ತಾರೆ ನನಗೆ ಮುಂತ ಸಂತೋಷದಿಂದಿರುವ ಹೌದು ದೇವರೇ ಮಾಡಿಸಿದ್ದು, ಆದರೆ ಆಗ ಮಾಡಿಸಿದಾಗ ದುಃಖ ಬರಬೇಕು. ಬಾರದೆ ಹಾಗೆ ಕೂತಿದ್ರೆ ಈ ವ್ಯಕ್ತಿ ತಪ್ಪು ಹಾದಿಯಲ್ಲಿದ್ದಾನೆ. ವೈಶ್ಯರಾದವರು ಆ ವ್ಯಾಪಾರಾದಿಗಳು ಸರಿಯಾಗಿ ಮಾಡಕ್ಕಾಗಿ ಹೋಗ್ಬೇಕು, ದೇವರಂತೂ ಕಲಿಯಬೇಕು. ಹಾಗಲ್ಲದೆ ಮಾಡೋ ವ್ಯಾಪಾರ ಬಿಟ್ಟು ಎಲ್ಲ ಬಿಟ್ಟು ತಿರುಗಾಡ್ತಾ ಕೀರ್ತನೆ ಯಾಕೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂದ್ರೆ ಸರಿಯಲ್ಲ. ಅವರು ಸರಿಯಾಗಿ ಅದನ್ನು ಮಾಡ್ತಾನೇ ಬರಬೇಕು. ಒಂದು ವೇಳೆ ದೇವರೇ ಮಾಡಿಸಿದ ನನ್ಗೇನಿಲ್ಲ ಅಂದ್ರೆ ತಪ್ಪಾದ ಹಾದಿಯಲ್ಲಿದ್ದೀಯ. ಹಾಗೆ ಶೂದ್ರರಾದವರು ಎಲ್ಲರ ವಿಶೇಷವಾಗಿರ್ತಕ್ಕಂಥ ಆಕರ್ಷಕವಾದ ವೃತ್ತಿಗಳನ್ನು ಮಾಡಬೇಕಾಗುತ್ತೆ, ಅದು ಮಾಡಿಲ್ಲ ತಪ್ಪಾದ ಹಾದಿಯಲ್ಲಿದ್ದಾರೆ. ಅಂದರೆ ನಮ್ಮ ಆಚಾರ ಸಿದ್ಧಾಂತ ಎಲ್ಲ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದಂಥ ಸಿದ್ಧಾಂತ, ಇದು ನಮ್ಮಲ್ಲಿ ಆಲಸ್ಯವನ್ನು ಹುಟ್ಟಿಸುವ ಸಿದ್ಧಾಂತ ಅಲ್ಲ, ಒಳ್ಳೆ ಹುರುಪನ್ನು ಹುಟ್ಟಿಸುವ ಸಿದ್ಧಾಂತ. ಇದನ್ನು ಅಪಾರ್ಥ ಮಾಡಿಕೊಂಡವರಿಂದಾಗಿ ಎಲ್ಲ ಏನಾಗ್ತಾ ಇದೆ ನಮ್ಮ ಬಾಯಿಗೆ ಬಾರದೆ ನಿಮ್ಮ ನೀವೇ ಮಾಡಿಕೊಳ್ಬಲ್ವಾ ಅಂತ ಹೇಳುವ ಸ್ಥಿತಿಗೆ ಬರ್ತಾ ಇದೆ. ಇಲ್ಲಿ ನಾವು ಒಂದು ವೇಳೆ ಈ ಸಿದ್ಧಾಂತವನ್ನು ಹುಡುಗರಿಗೆ ಹೇಳಬೇಕಾದ್ರೆ ಯಾರಿಗೆ ಹೇಳಬೇಕು, ಅದು ಹೇಗೆ ಹೇಳಬೇಕು? ಅಪ್ಪ ದೇವರು ನಮ್ಮಿಂದ ಪ್ರಯತ್ನ ಖಚಿತ ಮಾಡಿಸಿಯೇ ಮಾಡಿಸ್ತಾನೆ, ಸ್ವಾಮಿ ಮಾಡಿಸ್ತಾನೆ, ನಾವು ಮಾಡಲೇಬೇಕು, ಸ್ವಾಮಿ ಮಾಡಿಸಿದ್ದನ್ನು ಮಾಡಲೇಬೇಕು ನಾವು, ಹೌದಾ? ಹಾಗೆ ಒಂದು ವೇಳೆ ಮಾಡಿಸಲಿಲ್ಲ ಪಶ್ಚಾತ್ತಾಪ ಪಡಲೇಬೇಕಯ್ಯ, ಸ್ವಾಮಿ ಕೊಟ್ಟೇ ಕೊಡ್ತಾನೆ ಅದು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾನೆ, ಪಡಲಿಲ್ಲ ನಿನ್ನಲ್ಲಿ ದೋಷ ಇದೆ ಕಳ್ಕೋಬೇಕು ಅಂತ ಉಪದೇಶ ಭಗವಂತ ಕೊಡಿಸ್ತಾನೆ. ಈ ರೀತಿಯಾಗಿ ನಮ್ಮಲ್ಲಿ ನಾವು ಈ ಸಿದ್ಧಾಂತ ಸರಿಯಾದದ್ದು. ಬಹಳ ಜನ ಏನು ಮಾಡುತ್ತಾರೆ, ಈ ಮಕ್ಕಳು ಕೌಪಿನ ಹಾಕ್ತಾರೆ, ಮುಂದೆ ಸಿಗಿಸಿದ್ರೆ ಹಿಂದೆ ಬಿಚ್ಚ ಹೋಗುತ್ತೆ, ಹಿಂದೆ ಸಿಗಿಸಿದ್ರೆ ಮುಂದೆ ಬಿಚ್ಚ ಹೋಗುತ್ತೆ ಅಂತ ಹೋಗುತ್ತೆ. ಎಲ್ಲ ದೇವರೇ ಮಾಡಿಸ್ತಾರೆ ಎಂದು ಕೂಡಲೇ ಇದೇನಿದು ಅಂತ, ಇಲ್ಲ ನಾವೇ ಮಾಡ್ತೀವಿ ಅಂದ್ರೆ ಕಳಕ್ಬೇಡು ಅಂತ. ಅದಕ್ಕೆ ಎಲ್ಲ ಭಗವಂತನೇ ನಮ್ಮಲ್ಲಿ ನಿಂತು ಮಾಡಿ ಮಾಡಿಸೋದು ಸೂರ್ಯನಷ್ಟು ಸತ್ಯ ಆಚಾರ ಸ್ಪಷ್ಟವಾಗಿ ಹೇಳುತ್ತಾರೆ. ಆದರೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು, ಹೇಗೆ ಸ್ವಾಮಿ ಮಾಡಿಸಿತ್ತು ಇದು ನೆನಪಿರಲಿ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು, ಅದು ಭಗವಂತನ ಅಧೀನ ಅಂತ ಸದಾ ತಿಳಿಯಲೇಬೇಕು. ನೋಡಿ ನಮ್ಮ ಪ್ರಯತ್ನ ಬೆಳಗ್ಗೆ ಮಾಡ್ತೀರಾ ನೀವು, ಎಲ್ಲ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗ್ತೀರಾ, ಆ ಮಾಡೋ ಕಾಲಕ್ಕೆ ದೇವರು ಬಂದು ನಾ ಮಾಡಿಸ್ತಾ ಇದ್ದೀನಿ ನಾ ಮಾಡಿಸ್ತಾ ಹೇಳ್ತಾನ? ಇಲ್ಲ, ಪ್ರಯತ್ನ ನಡೀತಾ ಇರುತ್ತೆ, ಮಾಡಿಬಿಡುತ್ತೇವೆ, ಮಾಡಿದ ಮೇಲೆ ಗೊತ್ತಾಗುತ್ತೆ ದೇವರು ಅಪ್ಪ ಮಾಡಿಸಿದ. ಅದಕ್ಕೆ ಹೇಳ್ತಾರೆ ಮಾಡುತ್ತಲಿರಬೇಕು ದೇವರು. ಈ ಶಬ್ದಕ್ಕೆ ಅರ್ಥ ನೋಡಿ, ದೇವರು ತಾನು ಮಾಡಿಸ್ತಾ ಇದ್ದಾನೆ ಅನ್ನೋದು ಮರೆಸಿ ನಮ್ಮಿಂದ ಮಾಡಿಸ್ತಾ ಇರುವ ಕಾಲಕ್ಕೆ ಮಾಡುತ್ತಲಿರಬೇಕು. ದೇವರು ನೆನಪು ಕೊಟ್ಟಾಗ ನಾನಾಗಿ ಮಾಡಿಲ್ಲ ಎನ್ನಬೇಕು. ಇಷ್ಟು ಸತ್ಯದ ವಿಚಾರ. ಈ ರೀತಿಯಾಗಿ ಅರ್ಥ ಮಾಡಿಕೊಂಡವರೇ ಆಚಾರ ಶಾಸ್ತ್ರ ಅನುಭವಕ್ಕೆ ಬರುತ್ತೆ, ಚೆನ್ನಾಗಿರುತ್ತೇವೆ. ಇಲ್ಲ ಈ ಪಾಲಿಶ ಬಂಡಿ ಮೇಲೆ ಬಿದ್ದ ಮೇಲೆ ಗೊತ್ತಾಗುತ್ತೆ ನೀರಿದೆ ಅಂತ. ಹಾಗೆ ಆಚಾರ ಶಾಸ್ತ್ರ ಕೂಡ ಅಪಾರ್ಥ ಆಗಿದ್ದು ಯಾವಾಗ ಗೊತ್ತಾಗುತ್ತೆ, ಬಿದ್ದ ಮೇಲೆ ಗೊತ್ತಾಗುತ್ತೆ. ಅಷ್ಟುವರೆಗೂ ನಾವು ಮಾಡಿಕೊಳ್ಬೋದು ಬೇಡ, ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಶ್ರೀನಿವಾಸಾಚಾರ್ಯರು ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅದರಿಂದ ಬಹಳ ಜನ ಎಲ್ಲ ದೇವರೇ ಅಂತ ಸುಮ್ಮನೆ ಕೊಡ್ತಾ ಇದ್ದಾರೆ ಅಂತ ಅಪಪ್ರಚಾರ ಹೊರಡಬಾರದು ಅಲ್ವಾ? ಯಾಕಂದ್ರೆ ಇದನ್ನು ಅಪಾರ್ಥ ಮಾಡಿಕೊಂಡ ಗುಂಪು ಹಾಗೆ ಮಾಡುತ್ತೆ. ಆ ಗುಂಪು ಮೊದಲು ಹೊರಡಿತ್ತು ರಂಗಪ್ರೇರಣೆಯ ರಂಗ ಪ್ರತ್ಯರ್ಥಂ ಅಂತ. ಅವ್ರು ಏನು ಗೊತ್ತಾ, ಏನು ಮಾಡಿದ್ರು ಸರಿ, ಆ ಚಿಪ್ಸ್ ತಿಂತೀಯ ಹೊರಗೆ ಹೋಗಿ ರಂಗ ಪ್ರೇರಣೆಯ ರಂಗ ಪ್ರತ್ಯರ್ಥ ಏನು ಬೋಳು ಈ ಥರ ಎಲ್ಲ ಹೊರಟಿತ್ತು. ಅಂಥವರನ್ನು ನೋಡಿ ಎಲ್ಲರೂ ಚಾಟಿ ಹಿಡ್ಕೊಂಡು ಬಂದರು, ಶಾಸ್ತ್ರ ಅಪಾರ್ಥ ಮಾಡಿಕೊಂಡಿದ್ದೀರಾ ಅಂತ. ಹೌದಾ? ಅವರ ಅಪಾರ್ಥ ಮಾಡಿಕೊಂಡು ಸತ್ಯ, ಭಗವಂತ ಮಾಡಿಸಿದ್ದು ಸತ್ಯ, ಆದರೆ ಪಶ್ಚಾತ್ತಾಪ ಬೀಳದಿದ್ದದ್ದು ಸತ್ಯ, ಬೀಳದೇ ಇರುವುದು ತಪ್ಪು ಎಂಬುದು ಸತ್ಯ, ಅದು ತಿಳ್ಕೊಂಡಿಲ್ಲ ಸತ್ಯ. ಮತ್ತೆ ನಾವು ತಿಳ್ಕೊಂಡಿರ್ಬೇಕಲ್ಲ, ನಿಮ್ಮಲ್ಲಿ ಅಂಥ ಪ್ರವೃತ್ತಿ ಇಲ್ಲ. ಒಂದು ವೇಳೆ ನಾನು ಹೇಳಿದ್ದು ಶಾಸ್ತ್ರದಲ್ಲಿ ಹೇಳಿದ್ದೇನೆ, ದಾಸರಾಯರು ಎಲ್ಲರೂ ಕನ್ನಡಿಯಂತೆ ತೋರಿಸಿದ್ದರು, ಅಪಾರ್ಥ ಆದೀತು. ಒಂದು ವೇಳೆ ಅಪಾರ್ಥ ಆಗದಂತೆ ಜಾಗ್ರತೆ ಆಗಲಿ. ಯಾರಾದರೂ ಹಾಗೆ ಪ್ರವೃತ್ತಿ ಇದ್ದರೆ ಸರಿ ಮಾಡಿ. ಶ್ರೀಕೃಷ್ಣ
ನಾಳೆಯಿಂದ ಹೋಗ್ಬಾರ್ದಿಲ್ಲ.